नम गुरुमश्चान गीतार्थम वच्छामि देशतः यथा राइट इन्नोरा नामोस्त सदृशं किंचित् अधिकं वा सुखं क्वचित् ऋते वैष्णवमानन्दं वाङ्मनो गोचरं महत् इत्यादिश्च ब्रह्मादिपदादपि अधिकतमं सुखं च मोक्षः इति सिद्धम् न मोक्षसदृशं किञ्चित् अधिकं वा सुखं क्वचित् मोक्षक्के समानवादन्तः सुख ಅದಕ್ಕೆ ಅಧಿಕವಾದಂಥ ಸುಖ ಎಲ್ಲೂ ಇಲ್ಲ. ಅದು ಬಹಳ ಮುಖ್ಯ. ಮೋಕ್ಷ ಸದೃಶವಾದಂಥ ಸುಖ ಎಲ್ಲೂ ಇಲ್ಲ. ಅನುವ್ಯಾಖ್ಯಾನದಲ್ಲಿ ಹೇಳಬೇಕಾದ್ರೆ ನಾ ಗಂಗಾ ಸದೃಶಂ ತೀರ್ಥಂ ನ ಮೋಕ್ಷ ಸದೃಶಂ ಸುಖಂ ಅಂತ ಹೇಳ್ತಾರೆ. ಗಂಗೆಗೆ ಸಮನಾದ ತೀರ್ಥ ಇಲ್ಲ, ಮೋಕ್ಷಕ್ಕೆ ಸಮನಾದ ಸುಖ ಇಲ್ಲ. ಋತೆ ವೈಷ್ಣವಮಾನಂದಂ, ವಿಷ್ಣುವಿನ ಆನಂದ ಇದೆಯಲ್ಲ, ವೈಷ್ಣವ ಲೋಕದ ಆನಂದ. ವಾಂಗ್ಮನೋ ಅಗೋಚರಂ ಮಹತ್, ಅಲ್ಲಿ ಎರಡು, ವಿಷ್ಣುವಿನ ಆನಂದ ಮನೋ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ, ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲದಷ್ಟು ಆನಂದ ದೇವರು. ಉಳಿದವರದಲ್ಲ ಯಥಾಯೋಗ್ಯ ಪೂರ್ಣಾನಂದವಾದ್ದರಿಂದ ಮೋಕ್ಷ ಸುಖ, ಮೋಕ್ಷದಲ್ಲಿ ಸುಖವೇ ಇಲ್ಲ ಎಂಬವಾದ ಸರಿಯಲ್ಲ. ಅದಕ್ಕೆ ಉತ್ತರ, ಮೋಕ್ಷಕ್ಕೆ ಸಮನಾದ ಸುಖವೇ ಇಲ್ಲ ಅಂತ ಶಾಸ್ತ್ರ ಹೇಳಿದರೆ ಮೋಕ್ಷದಲ್ಲಿ ಸುಖವೇ ಇಲ್ಲ ಅಂತ ಹೇಳ್ತಾರಲ್ಲ, ಎಷ್ಟು ತಪ್ಪದು. ಇತ್ಯಾದಿಯಶ್ಚ ಬ್ರಹ್ಮಾದಿಪದಾದಪಿ ಅಧಿಕತಮಂ ಸುಖಂಚ ಮೋಕ್ಷ ಇತಿ ಸಿದ್ಧಂ. ಬ್ರಹ್ಮಾದಿಪದ ಬೇಗಡೆಗಿಂತನೂ ಮೋಕ್ಷ ಸುಖ ದೊಡ್ಡದು ಅಂತ ಹೇಳಿಬಿಟ್ರು. ಅದಕ್ಕೆಲ್ಲ ಸ್ಪಷ್ಟೀಕರಣ ಕೊಡ್ತಾರೆ. ಅಥೋ ಯೋಗಾಯ ಯುಜಸ್ವ ಜ್ಞಾನೋಪಾಯ ತದ್ಧಿ ಕರ್ಮ ಕೌಶಲಂ. ಅದಕ್ಕೋಸ್ಕರ ಅಂತ ಮೋಕ್ಷ ಸಿಗ್ಬೇಕಾದ್ರೆ ಏನು ಬೇಕು? ಜ್ಞಾನ ಬೇಕು. ಅದಕ್ಕೆ ಜ್ಞಾನಕ್ಕೆ ಏನು ಬೇಕು? ಯೋಗ ಬೇಕು. ಯೋಗ ಅಂದ್ರೇನು? ತದ್ಧಿ ಕರ್ಮ ಕೌಶಲಂ. ಕರ್ಮಾಚರಣೆಯನ್ನು ಫಲಾಪೇಕ್ಷೆ ಬಿಟ್ಟು ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡದೆ ಯೋಗವಾದ್ದರಿಂದ ಅಂತ ಯೋಗಕ್ಕೋಸ್ಕರ ಸದಾ ಪ್ರಯತ್ನ ಪಡು ಅಂತ ಹೇಳಿ. ಸಮಾಸಾಂತ ವಿಧೇಹೇ ಅನಿತ್ಯತ್ವಾ ವಾಂಗ್ಮನೋ ಗೋಚರಂ ಇತ್ಯುಕ್ತಂ ಮಹತ್ ಇತ್ತೇತತ್. ಅಚತುರ ವಿಚತುರ ಸುಚತುರ ಇತ್ಯಾದಿ ಸೂತ್ರದೊಳಗೆ ಅಲ್ಲೇನಾಗಿದೆ, ವಾಂಗ್ಮನಸೋ ಗೋಚರಂ ಅಂತಾನು ಇರಬಹುದು. ಅದಕ್ಕೆ ಹೇಳಿದ್ದಾರೆ ಸಮಾಸದಲ್ಲಿ ಬರತಕ್ಕಂಥ ವಿಚಾರ ವಾಂಗ್ಮನಸ ಅಂತಿದ್ರೂ ಆಯಿತು, ವಾಂಗ್ಮನೋ ಅಂತೂ ಇದ್ರೂ ಆಯಿತು. ಆದ್ದರಿಂದ ಅದು ಅನಿತ್ಯತ್ವ, ರೂಲ್ ಇರಬೇಕು ಅಂತ ಇಲ್ಲ. ಆದ್ದರಿಂದ ಸಕಲ ವಾಂಗ್ಮನಸ ದೇವತಾ ಅಂತ ಹೇಳಿದ್ದಾರೆ. ಸಕಲ ವಾಂಗ್ಮನೋ ದೇವತಾ, ಮನಸ ಮನೋ ಎರಡು ಹೇಳ್ಬೋದು. ಇಲ್ಲೂ ಹಾಗೆ ವಾಂಗ್ ಮನಸಃ ಅಗೋಚರಂ ಅನ್ಬೋದಾಯಿತು, ವಾಂಗ್ಮನೋ ಅಗೋಚರಂ, ವಾಂಗ್ ಮನಸಃ ಅಗೋಚರಂ. ಆದ್ದರಿಂದ ಎರಡಕ್ಕೂ ಕೂಡ ಹೊಂದುತ್ತಾದ ಅಚೇತರ ವಿಚೇತರ ಅಂತ ಸೂತ್ರ. ಆ ಸೂತ್ರದ ಪ್ರಕಾರ ಮನಸಃ ಅಂತ ಆಗೋದು ಹೆಚ್ಚು ಕರೆಕ್ಟು. ಆದರೆ ಹೇಳಬೇಕು ಅಂತ ನಿಯಮ ಇಲ್ಲ ಅಂತ ಹೇಳಿದ್ರಿಂದ ಅದು ಸರಿ ಹೋಯ್ತು. ಮತ್ತು ವ್ಯಾಕರಣ ವಿಶೇಷಗಳನ್ನು ಹೇಳ್ತಾರೆ ಅಲ್ಲಲ್ಲಿ. ಮಹತ್ ಇತ್ತೇತತ್ ಸುಖಂ ಇತ್ಯನೇನ ಸಂಬದ್ಧತೆ. ಮಹತ್ ಸುಖಂ, ಮಹತ್ತರವಾದ ಸುಖ ಮೋಕ್ಷಕ್ಕೆ ಸದೃಶವಾದದ್ದು ಎಲ್ಲೂ ಇಲ್ಲ. ಬ್ರಹ್ಮಾದಿ ಪದಾದಪಿ ಅಧಿಕತಮಿತಿ ಬ್ರಹ್ಮನು ಬ್ರಹ್ಮ ಪದಾದಪಿ ಅಧಿಕಂ ಶೇಷಸ್ಯ ಶೇಷ ಪದಾದಪಿ ಅಧಿಕಮಿತ್ಯಾದಿ ಜ್ಞೇಯಂ ಏವಂ ಜ್ಞಾನ ಪ್ರದರ್ಶನ ಪರತ್ವೇನ ಪೂರ್ವಾರ್ಧೋ ವ್ಯಾಖ್ಯಾತ. ಇಲ್ಲಿ ಒಂದು ಪ್ರಶ್ನೆ ಏನು ಬರುತ್ತೆ ಅಂದರೆ ನೋಡಿ, ಅಲ್ಲಿ ಬ್ರಹ್ಮ ಪದವಿಗಿಂತ ಮೋಕ್ಷ ಸುಖ ದೊಡ್ಡದು ಅಂತ ಹೇಳಿಬಿಟ್ರು. ಬ್ರಹ್ಮ ಪದವಿಗಿಂತ ಮೋಕ್ಷ ಸುಖ ದೊಡ್ಡದು ಅಂದರೆ ಅವಾಗ ಸಾಮಾನ್ಯ ಭಕ್ತರು ಬ್ರಹ್ಮದೇವರಿಗಿಂತ ಗ್ರೇಟ್ ಅಂತ ಆಗಿಬಿಡುತ್ತೆ. ಹೇಳ್ತಾನೆ, ಅದು ಹೇಳ್ತಾರೆ. ಹಾಗಲ್ಲ, ಈಗ ಬರೀ ರೀತಿ ಹೇಗಿದೆ, ಬ್ರಹ್ಮಣ ಇದು ಬ್ರಹ್ಮ ಪದವಿಗಿಂತ ಬ್ರಹ್ಮ ಮೋಕ್ಷ ಸುಖ ಜಾಸ್ತಿ ಅಂದರೆ ಬ್ರಹ್ಮದೇವರಿಗೆ ಅಂತ ಅರ್ಥ. ಉಳಿದವರಿಗೆಲ್ಲ ಬ್ರಹ್ಮದೇವರಿಗೆ ಬ್ರಹ್ಮ ಪದಕ್ಕಿಂತ ಯಾವ್ದು ದೊಡ್ಡದು? ಮೋಕ್ಷ ದೊಡ್ಡದು ಅಂತ ಸಾಮಾನ್ಯರಿಗೆಲ್ಲ ಹೇಳಿದ್ದ. ಅದನ್ನು ಸಾಮಾನ್ಯರಿಗೆ ಅದೇ ರೀತಿನೇ ಶೇಷಸ್ಯ ಶೇಷ ಪದಾದಪಿ ಅಧಿಕ. ಶೇಷ ಪದವಿಗಿಂತ ಮುಕ್ತನಾಗೋದು ದೊಡ್ಡದು, ಬ್ರಹ್ಮ ಪದವಿಗಿಂತ ಬ್ರಹ್ಮ ಪದವಿ ಬ್ರಹ್ಮನಾಗ ಮುಕ್ತನಾಗೋದು ದೊಡ್ಡದು. ಆ ಅರ್ಥನೇ ಹೊರತು ಸಾಮಾನ್ಯ ಮುಕ್ತ ಬ್ರಹ್ಮ ಪದವಿಗಿಂತ ಶ್ರೇಷ್ಠನಾದವು ಅಂತ ಅರ್ಥ ಅಲ್ಲ. ಇದಕ್ಕೆ ಗುರುಭಾವಂ ವ್ಯಂಜಯಂತಿ ಭಾತಿ, ಅದು ಅಭಿಪ್ರಾಯ ಸರಿಯಾಗಿ ತಿಳ್ಕೋಬೇಕಾದ ಅದು ದೊಡ್ಡದ. ಹೌದು, ಆಯಾ ಪದವಿ ಸಂಬಂಧಪಟ್ಟಂತ ಹೇಳಿದ್ದು ಬೇರೆ ಅಲ್ಲ. ಮತ್ತೆ ಇನ್ನೊಂದು ಅರ್ಥ ಏನು ಹೇಳ್ಬೋದು ಅಂದರೆ, ಒಂದು ರಿಸ್ಕ್ ಇದೆ ಮೋಕ್ಷದಲ್ಲಿ, ಏನಿದೆ ಪೂರ್ಣಾನಂದ ಇದೆ. ಬ್ರಹ್ಮದೇವರಿಗೆ ಕೂಡ ಏನಿಲ್ಲ, ಯಾಕೆ ಪೂರ್ಣಾನಂದ ಅಂದರೆ ಎಷ್ಟು? ಪರಮೋತ್ಸಾಹ ವರ್ಜನ ಪಾಯಿಂಟ್ ನಾಟ್. ಆ ಅರ್ಥದಲ್ಲಿ ಹೇಳಿದ್ದೆ ಹೊರತು ಕ್ವಾಂಟಿಟೇಟಿವ್ ಹೇಳಿದ್ದಲ್ಲ, ಅದು ಅವರವರ ಕ್ವಾಲಿಟಿ ಹೇಳಿದ್ದೆ ಹೊರತು ಬೇರೆ ದೃಷ್ಟಿಯಿಂದ ಅಲ್ಲ. ಏವಂ ಜ್ಞಾನ ಜ್ಞಾನ ಫಲ ಪ್ರದರ್ಶನ ಪರತ್ವೇನ ಪೂರ್ವಾರ್ಧೋ ವ್ಯಾಖ್ಯಾತ. ಹೀಗೆ ಜ್ಞಾನ ಫಲ ಪ್ರದರ್ಶನತ್ವೇನ ಪೂರ್ವಾರ್ಧೋ ವ್ಯಾಖ್ಯಾತ ಉಕ್ತವಿಧಯ ಯೋಗ ಸ್ವರೂಪದ ತಥೋ ಯೋಗಾಯ ಯುಜಸ್ವ ಯೋಗ ಕರ್ಮಸು ಕೌಶಲಂ. ಅದು ಮುಂದಿನ ಭಾಗ. ಬುದ್ಧಿಯುಕ್ತೋ ಜಹಾತೀಹ ಗುಹೇ ಸುಕೃತ ದುಷ್ಕೃತೆ ತಥೋ ಯೋಗಾಯ ಯುಜಸ್ವ ಯೋಗ ಕರ್ಮಸು ಕೌಶಲಂ. ಅದನ್ನು ಯೋಗ ಅಂದ್ರೆ ಏನು ಅಂದರೆ ಯೋಗ ಅದಕ್ಕೆ ಯೋಗಾಯ ಯುಜಸ್ವ ಯೋಗಕ್ಕೆ ಪ್ರಯೋಗ ಓದಯ ಚೆನ್ನಾಗಿ ಅಂತ ಹೇಳ್ತಾರಲ್ಲ, ಹಾಗೆ ಚೆನ್ನಾಗು ದೊಡ್ಡ ಕೆಲಸ ಇರುತ್ತೆ ಓದು ಓದು ಅಂತ ಹೇಳೋ ಹಾಗೆ ಈ ಕೆಲಸಕ್ಕೆ ಸೇರ್ಬೇಡ ಓದು, ಕರ್ಮ ಬಿಡು ಓದು ಅಂತ ಆಯ್ತಲ್ಲ, ಈಗ ಕೆಲಸಕ್ಕೆ ಸೇರ್ಬೇಡ ಅಂದ್ರೆ ಕರ್ಮಕ್ಕಿಂತ ಯಾವ್ದು ದೊಡ್ಡದು? ಓದು ದೊಡ್ಡದು. ಆ ಅರ್ಥದಲ್ಲಿ ಸಮಲೌಕಿಕದಲ್ಲಿ ಹೇಗೆ ಬರೀ ಕೆಲಸ ಮಾಡೋಕ್ಕಿಂತ ಓದು ದೊಡ್ಡದು ಅಂತ ಹೇಳ್ತಾರೋ, ಶಾಸ್ತ್ರದಲ್ಲೂ ಹಾಗೇನೆ. ಯಾವುದೇ ಕರ್ಮಾನುಷ್ಠಾನ ಬೇಕೇ ಬೇಕು, ಆದ್ರೆ ಅದಕ್ಕಿಂತ ದೊಡ್ಡದು ಯಾವುದು? ಜ್ಞಾನ. ಸೊ ಕರ್ಮಾನುಷ್ಠಾನ ಯಾತಕ್ಕೋಸ್ಕರ ಮಾಡ್ಬೇಕಾಗ? ಜ್ಞಾನಕ್ಕೋಸ್ಕರ ಮಾಡಬೇಕಾಗ. ಕರ್ಮ ಶ್ರೇಷ್ಠ ಆಯ್ತು, ಅದನ್ನ ನಿಷ್ಕಾಮ ಕರ್ಮ ಅಂದ್ರೆ ಅದೇ. ಏನ್ ಹೇಗಂದ ಯೋಗ ಅಂದ್ರೆ ಹೇಳಿದ್ರಲ್ಲಿ ಈಗಾಗಲೇ ಫಲ ಬಿಡೋದು, ಕೃಷ್ಣಾರ್ಪಣ ಬುದ್ಧಿ ಅವೆಲ್ಲ ಸೇರಿ ಯೋಗ, ಅದು ಒಂದೇ ಅಲ್ಲ, ಅದಿಷ್ಟು ಸೇರಿದ್ರೆ ಯೋಗ ಆಗು. ತದ್ದಿ ಕರ್ಮ ಕೌಶಲಂ, ಕರ್ಮಾಚರಣೆ ಕುಶಲಶ್ಯ ಭಾವ ಕೌಶಲಂ. ಕರ್ಮಾಚರಣೆ ಮೆಕ್ಯಾನಿಕಲ್ ಮಾಡ್ತಾನೆ ಅದು ಕೌಶಲ ಅಲ್ಲ, ಫಲ ಬಿಟ್ಟು ಮಾಡ್ತಾನೆ ಅದು ಕೌಶಲ, ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡ್ತಾನೆ ಅದು ಕೌಶಲ. ಅಂತ ಕೌಶಲ ಇಟ್ಕೊಂಡು ಯೋಗ ಮಾಡಿದಾಗ, ಕರ್ಮ ಮಾಡಿದಾಗ ಯೋಗ ಅಂತ ಕರೀತಾರೆ. ಇತ್ಯತೋ ಅಸದುಕ್ತೆ ಉಕ್ತ ವಿಧಯ ಯೋಗ ಸ್ವರೂಪ ನಿರೂಪಣ ಪರಹ ಕಿಂ ನ ಸ್ಯಾತ್ ಇತ್ಯತೋ ಅಸ್ಮದುಕ್ತೆ ಅರ್ಥೇ ತೃತೀಯ ಪಾದ ಸಂಗತೆ ಹೇ ಅನ್ಯಥಾ ತದಂಗತೆ ತಸಂಗತೆ ರೀತ್ಯಭಿಪ್ರೇತ್ಯ ತಂ ಪಠತಿ ಅತ ಇತಿ. ಅದು ಈ ರೀತಿ ಅರ್ಥ ಹೇಳಿದ್ರೇನೆ ಮೂರನೇ ಪಾದಕ್ಕೂ ನಾಲ್ಕನೇ ಪಾದಕ್ಕೂ ಸಂಗತಿ ಕಾಣ ಸಂದರ್ಭ ಹೊಂದೋದ್ರಿಂದ ಅದನ್ನೇ ಹೇಳಬೇಕು. ನಾ ದೂರಸ್ಥ ಹೇತು ಪರಾಮರ್ಶೋ ಅಯಮಿತಿ ಜ್ಞಾಪಯಿತು ತಸ್ಮಾದಿತಿ ಪಠಿತವ್ಯೇ ಅತಃ ಇತ್ಯುಕ್ತ. ಹೇತು ದೂರ ಇದ್ದಾಗ ತಸ್ಮಾತ್ ಅಂತ ಹೇಳಬೇಕು, ಹತ್ರ ಇದ್ದಾಗ ಅತಃ ಅಂತ ಹೇಳಿದ್ರೆ ಸಾಕು. ಇತ್ಯುಕ್ತ ಜ್ಞಾನಸ್ಯ ಮಹಾಫಲತ್ವಾತ್ ಯೋಗಾಯ ಯುಜ್ಯಸ್ವ ಇತಿ ಕಥಂ ಹೇತು ಹೇತು ಮದ್ಭಾವ. ಏನು ಹೇಳಿದ್ರೆ ಈಗ ಜ್ಞಾನಸ್ಯ ಮಹಾಫಲತ್ವ, ಜ್ಞಾನದ ಫಲ ಹೇಳ್ತಾ ಹೇಳ್ತಾ ನೀನು ಜ್ಞಾನಕ್ಕೆ ಪ್ರಯತ್ನ ಪಡು ಅಂತ ಹೇಳಿದೇನೆ, ಯೋಗ ಯುಜಸ್ವ ಅಂತ ಹೇಳಿದ್ರಲ್ಲ ಅಂತ ಕೇಳಿದರೆ, ಯೋಗ ಆದರೆ ಜ್ಞಾನಕ್ಕೆ ಪ್ರಯತ್ನ ಪಡೋದಕ್ಕೆ ಯೋಗ ಅಂತ ಕರೆಯೋದ್ರಿಂದ ಅದೇ ಅರ್ಥನೇ. ಯೋಗಾಯ ಯುಜಸ್ವ ಇತಿ ಕಥಂ ಹೇತು ಹೇತು ಮದ್ಭಾವ ಇತ್ಯತಃ ಯೋಗಾಯ ಇತ್ತೇ ತದ್ವ್ಯಾಚಷ್ಟೇ ಜ್ಞಾನೇತಿ. ಅದೇ ಜ್ಞಾನ ಜ್ಞಾನೋಪಾಯಾಯ, ಯೋಗ ಶಬ್ದಕ್ಕೆ ಜ್ಞಾನದ ಉಪಾಯ ಅಂತಾನೆ ಅರ್ಥ. ಇತ್ತೇ ತದ್ವ್ಯಾಚಷ್ಟೇ ಜ್ಞಾನೇತಿ ನನು ಸಮತ್ವಂ ಯೋಗ ಉಚ್ಯತೆ ಇತಿ ಯೋಗೋ ವ್ಯಾಖ್ಯಾತ. ಹಿಂದೆ ಸಮತ್ವಂ ಯೋಗ ಉಚ್ಯತೆ ಅಂತ ಹೇಳಿದ್ರಿ, ಸಿದ್ಧೆ ಸಿದ್ಧೋಹೋ ಸಮೋ ಭೂತ್ವ ಸಮತ್ವಂ ಯೋಗ ಉಚ್ಯತೆ ಅಂತ ಹೇಳಿದ್ರಿ. ಇಲ್ಲಿ ಯೋಗ ಕರ್ಮ ಕೌಶಲಂ ಅಂತ ಹೇಳ್ತೀರಿ, ಏನು ವಿಧಾನ ಅಂದರೆ ಅದೇ ಅರ್ಥನೇ. ಯೋಗ ಕರ್ಮ ಸ ಕೌಶಲಂ ಇತ್ಯಾದಿ ಕಿಮಿತಿ ಪುನರ್ವ್ಯಾಖ್ಯಾಯತೆ ಇತ್ಯತಃ ಸ್ತುತಿರಿಯಂ ಯೋಗಶ್ಚ ಕ್ರಿಯೇತೆ ಇತಿ ಭಾವೇನಾಹ ತದ್ಧಿ. ಯೋಗ ಶಬ್ದಕ್ಕೆ ಹಿಂದೂ ಅರ್ಥ ಹೇಳಿದ್ರಿ, ಈಗಲೂ ಅರ್ಥ ಹೇಳ್ತಿದ್ದೀರಿ. ಅದಕ್ಕೆ ಅಂದರೆ ಯೋಗ ಭಾರಿ ಮುಖ್ಯವಾದ್ದರಿಂದ ಅದು ತಿಳಿದು ಅದನ್ನ ಇಟ್ಕೊಂಡು ಮಾಡಿ ಅಂತ ಅರ್ಥ. ತತ್ ಯೋಗ ಇತಿ ಶೇಷ, ತತ್ ಯೋಗ ಇತಿ ಶೇಷ. ಯಾವುದು ತದ್ ಹಿ ಕರ್ಮ ಕೌಶಲಂ, ತತ್ ಹಿ ಇದೆ, ತತ್ ಅಂದರೆ ಕರ್ಮ ಕೌಶಲ ಇದೆಯಲ್ಲ, ಯೋಗ ಅಂದರೆ ಕರ್ಮ ಕೌಶಲವೇ ಯೋಗ. ಹೌದು ಹೌದು, ತದ್ದಿ ತಪ ಇದ್ದಾಗ ತದ್ದಿ ಕರ್ಮ ಕೌಶಲಂ, ಅದು ಕರ್ಮಾಚರಣೆ ಮಾಡೋದು, ಕರ್ಮಾಚರಣೆಯನ್ನು ಯೋಗವಾಗಿ ಮಾಡೋದು. ಯೋಗವಾಗಿ ಮಾಡಿದಾಗ ಅದು ಜ್ಞಾನಕ್ಕೆ ಸಾಧನ. ಬರೀ ಕರ್ಮಾಚರಣೆ ಮಾಡಿದರೆ ಒಂದು ಕೆಲಸ ಸೇರಿದ್ದಾನೆ, ಅದು ಜ್ಞಾನ ಇಲ್ಲ ಅಲ್ಲಿ, ಕೆಲಸ ಅಷ್ಟೇನೆ. ಆದರೆ ಒಂದು ಓದ್ತಾ ಸ್ಟೈಫಂಡ್ ತೊಗೊಂಡು ಹೋಗ್ತಾನೆ, ಅವ್ರು ಸ್ಕಾಲರ್ಶಿಪ್ ಬರುತ್ತೆ. ಏನದು ಸ್ಕಾಲರ್ಶಿಪ್ಪು? ದುಡ್ಡೇ ಕೆಲಸ ಸೇರಿದ್ದು ದುಡ್ಡೇ, ಕೆಲಸ ಸೇರಿದ ದುಡ್ಡಿಗೆ ಮತ್ತೆ ಜ್ಞಾನದ ಕಾಂಟ್ಯಾಕ್ಟ್ ಇಲ್ಲ. ಈಗ ಸ್ಕಾಲರ್ಶಿಪ್ ಕೊಟ್ಟು ಓದಿದರೆ ಮಾತ್ರ ಮಾಡ್ಕೊಡೋದು, ಅರ್ಥ ಆಯ್ತಾ? ಅದಕ್ಕೆ ಆ ರೀತಿ ಮಾಡಿ ಯಾವಾಗಲೂ ಕೂಡ. ಸ್ಕಾಲರ್ಶಿಪ್ ತೊಗೊಂಡು ಓದ್ತಾನೆ ಅಂತ ಹೇಳಿದರೆ ಅವನಿಗೆ ಓದು ಬಂತು, ಮುಂದೆ ಅವನಿಗೆ ದುಡ್ಡು ಬಂತು, ಮುಂದೆ ದೊಡ್ಡ ಕೆಲಸನೂ ಸಿಗುತ್ತೆ, ಮೂರು ಬೆನಿಫಿಟ್ ಇದೆ. ಬರೀ ಕೆಲಸ ಮಾಡ್ತಾನೆ ಅಂದರೆ ಜ್ಞಾನ ವೃದ್ಧಿಗೆ ಅವಕಾಶ ಇಲ್ಲ ಅಲ್ಲಿ, ಬರೀ ಜ್ಞಾನ ವೃದ್ಧಿಗೆ ಅವಕಾಶ ಇರಬೇಕಾದ್ರೆ ಕೌಶಲವೇ ಆಗಬೇಕಾದ. ಕರ್ಮಜಂ ಬುದ್ಧಿಯುಕ್ತ ಹಿ ಫಲಂ ತತ್ವಾವನೀಷಿಣ. ಅದನ್ನೇ ಎಕ್ಸ್ಪ್ಲೇನ್ ಮಾಡ. ಯೋಗ ಅಂದ್ರೆ ಈ ಯೋಗ ಅಲ್ಲೇ ಅಲ್ಲ, ನೆನ್ಪಿಟ್ಕೊಂಡ್ಬಿಡ್ಬೇಕು. ಈ ಎಕ್ಸರ್ಸೈಸ್ ಯೋಗ ಅಲ್ಲೇ ಅಲ್ಲ, ಇದು ದೈ ಫಿಸಿಕಲ್ ಎಕ್ಸರ್ಸೈಸ್ ಅಷ್ಟೇ. ಇದನ್ನ ಏನಂತ ಕರೆಯೋದಿಲ್ಲ, ಹೌದು ಹೌದು ಹೌದು, ಅದು ಬೇರೆ. ಯೋಗ ಅಯೋಗ ಅಂದ್ರೆ ಯೋಗ ಅಂದ್ರೆ ಕೂಡೋದು, ಅಯೋಗ ಅಂದ್ರೆ ಕೂಡದೇ ಇರೋದು. ಅಂದ್ರೆ ಕೂಡಬೇಕು, ನಾವು ಅನ್ಕೊಂಡಿದ್ದು ಕೂಡಿತು, ಅನ್ಕೊಂಡಿದ್ದು ಹೋಯ್ತಲ್ಲ, ಅದು ಯೋಗ. ಯೋಗ ಅಂದ್ರೆ ಹರಿ ಅನ್ಎಕ್ಸ್ಪೆಕ್ಟೆಡ್ ಎಂಬ ಅರ್ಥದಲ್ಲಿ ಬರುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಒಳ್ಳೇದಾದ್ರೆ, ಕೆಟ್ಟದಾದ್ರೂ ಅಲ್ಲ, ಅನ್ಎಕ್ಸ್ಪೆಕ್ಟೆಡ್ ಒಳ್ಳೇದಾದ್ರೆ ಅದನ್ನು ಯೋಗ ಅಂತ ಕರೆಯೋದು. ಈಗ ಹೌದು ಅಲ್ಲ, ಜ್ಞಾನದ ಉದ್ದೇಶ ಇರಬೇಕು. ಒಂದು ಉದಾಹರಣೆಗೆ ಒಬ್ಬ ಇಂಜಿನಿಯರ್ ಕೆಲಸಕ್ಕೆ ಸೇರಿದ್ದಾರೆ, ಜ್ಞಾನ ಇದೆ ಅವನಿಗೆ, ಜ್ಞಾನ ವೃದ್ಧಿ ಇಲ್ಲ, ಅದೇ ಮುಂದಿನ ಎಮ್ಎ ಓದ್ತಾರೆ ಅವಾಗ ಜ್ಞಾನ ವೃದ್ಧಿಗೆ ಅವಕಾಶ ಇದೆ, ಗೊತ್ತಾಯ್ತಾ? ಅಲ್ಲಿ ಜ್ಞಾನ ಒಂದು ಜ್ಞಾನ ಇದ್ದೇ ಇದೆ ಅವನಿಗೆ, ಜ್ಞಾನ ವೃದ್ಧಿ ಎಲ್ಲೆಲ್ಲಿ ಜ್ಞಾನ ಅಂತಾರೆ ಜ್ಞಾನ ವೃದ್ಧಿ ಅಂತ ಅರ್ಥ. ಜ್ಞಾನ ವೃದ್ಧಿಯ ಕಾನ್ಸೆಪ್ಟ್ ಇಲ್ಲದೆ ಹೋದರೆ ಕರ್ಮಕ್ಕೆ ಅರ್ಥ ಇಲ್ಲ. ಅದಕ್ಕೇ ಅವರು ಎವ್ರಿ ಟೈಮ್ ಏನು ಮಾಡ್ತಾರೆ, ಒಬ್ಬ ವ್ಯಕ್ತಿ ಜ್ಞಾನ ವೃದ್ಧಿನೇ ಪ್ರಯತ್ನ ಎಕ್ಸ್ಪರ್ಟೈಸ್ ಜಾಸ್ತಿ ಮಾಡ್ಕೋತಾ ಹೋಗ್ತಾರೆ, ಅದು ಗ್ರೇಟರ್. ಅದು ಎಕ್ಸ್ಪೀರಿಯನ್ಸ್ ಬೆಲೆ ಬರೋದು ಆಗ, ಫೇಲ್ ಆದವನ ಎಕ್ಸ್ಪೀರಿಯನ್ಸ್ ಫೇಲ್ ಆದ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಷ್ಟೇ. ಮುಂದೆ ಹೋಗ್ತಾ ಫಸ್ಟ್ ಕ್ಲಾಸ್ ಬಂದು ಸೆಕೆಂಡ್ ಕ್ಲಾಸು ಫಸ್ಟ್ ಕ್ಲಾಸು ಆ ಥರ ಹೋದಾಗ ಏನದು ವೃದ್ಧಿ. ಆ ವೃದ್ಧಿ ಕಾನ್ಸೆಪ್ಟ್ ಇಲ್ಲದೆ ಹೋದರೆ ಕರ್ಮಾಚರಣೆಗೆ ಅರ್ಥ ಇಲ್ಲ. ಡೈಲಿ ಅರ್ಥ ಮಾಡ್ಕೋಬೇಕದನ್ನು. ಇವತ್ತಿನ ದೇವ್ರ ಪೂಜೆಗೆ ನಾಳೆಯಿಂದ ದೇವ್ರ ಪೂಜೆ ಚೆನ್ನಾಗಿರ್ಬೇಕು, ಇನ್ನು ನಿನಗಿಂತ ಇವತ್ತು ಚೆನ್ನಾಗಿರ್ಬೇಕು. ನಿನಗೆ ಡಲ್ ಆಗಿಬಿಟ್ರೆ ಹೋಯ್ತಲ್ಲ, ಇವಾಗ ಜ್ಞಾನವೃದ್ಧಿ ಆಗಿಲ್ಲ ಅಂತ. ಜ್ಞಾನವೃದ್ಧಿ ಯಾವಾಗಲೂ ಆ ರೀತಿ ಆಗ್ತಿದ್ರೆ ಅದು ಜೀವನದ ಸಾರ್ಥಕ್ಯ. ಅದನ್ನೇ ಹನುಮಂತೇವರು ಕೇಳಿತ್ತು, ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ, ಕ್ಷಣ ಕ್ಷಣಕ್ಕೂ ನಮ್ಮ ಇದರಲ್ಲಿ ಏನಾಗ್ತಾ ಹೋಗ್ಬೇಕು, ಅದಕ್ಕೆ ಇಂಪ್ರೂವ್ಮೆಂಟ್ ಇರಬೇಕು. ಆ ಇಂಪ್ರೂವ್ಮೆಂಟ್ ಅಂದರೆ ಜ್ಞಾನದ ಇಂಪ್ರೂವ್ಮೆಂಟೇ ಇಂಪ್ರೂವ್ಮೆಂಟ್ ಆದ್ದರಿಂದ ಇದಲ್ಲ. ಲೋಕದೊಳಗೆ ಫಿಸಿಕಲಿ ಎಷ್ಟೇ ಇಂಪ್ರೂವ್ಮೆಂಟ್ ತೊಗೊಂಡ್ರು ಕೂಡ ಆಮೇಲೆ ಏನಾಗ್ತಾ ವಯಸ್ಸಾದಮೇಲೆ ಮುಗೀತು. ಎಲ್ಲ ಒಂದು ಕಾಲಕ್ಕಿತ್ತು ಅಷ್ಟೇ, ಜ್ಞಾನ ಆಗಲ್ಲ. ಆ ಕಾಲಕ್ಕೆ ಏನಾಗಿರುತ್ತದೆ, ಅದಕ್ಕೆ ಎಕ್ಸ್ಪರ್ಟ್ ಕಮಿಟಿ ಮೆಂಬರ್ ಆಗಿಬಿಡ್ತಾನು ಜ್ಞಾನದಿಂದ. ಫಿಸಿಕಲ್ ಕಮಿಟಿ ಏನು ಲೆಕ್ಕಕ್ಕೆ ಬರಲ್ಲ ಅವನು, ಅದಕ್ಕೆ ಬರ್ತಾನೆ. ಅದಿಲ್ಲ ಆದರೆ ಕಂಡೆಮ್ ಆಗಿಬಿಡ್ತಾನೆ. ಯಾವಾಗ ಜ್ಞಾನ ಇರೋದಿಲ್ಲ ಅವನು ಏನಾಗ್ತಾನೆ, ಅವನು ಕೆಲಸ ಹೋಯಿತು ಅಂದರೆ ಕಂಡೆ ಮುಡಿಕೆ ಸರ್. ಜ್ಞಾನ ಇದ್ದಾಗ ಮಾತ್ರ ಎಲ್ಲ ಸ್ಟೇಜಲ್ಲೂ ಏನಾಗ್ತಾನೆ ಅವನು, ಅವನ ಬೆಲೆ ಜಗತ್ತಿ ಇದ್ದೇ ಇರುತ್ತೆ. ಭೀಷ್ಮರು ಶರಮಂಚಿನ ಮಲಗಿದ್ದ ಕಾಲಕ್ಕೂ ಕೂಡ ಅವ್ರ ವ್ಯಾಲ್ಯೂ ಇತ್ತು ಜ್ಞಾನ ಇದ್ದಿದ್ದರಿಂದ. ಅರ್ಥ ಆಯ್ತಾ? ಅದನ್ನು ಅರ್ಥ ಮಾಡಿಕೊಂಡ್ರೆ ಯಾವಾಗಲೂ ಅದಕ್ಕೆ ಪ್ರಯತ್ನ ಪಡಬೇಕು. ಕರ್ಮಜಂ ಬುದ್ಧಿಯುಕ್ತ ಹಿ ಫಲಂ ತ್ಯಕ್ವಾ ಮನೀಷಿಣ ಜನ್ಮಬಂಧ ವಿನಿರ್ಮುಕ್ತ ಪದಂ ಗಚ್ಚಂತಿ ಅನಾಮಯಂ. ಕರ್ಮಜಂ ಬುದ್ಧಿಯುಕ್ತ ಹಿ ಫಲಂ ತ್ಯಕ್ವಾ ಮನೀಷಿಣ. ಮನೀಷಿಣ ಬುದ್ಧಿವಂತರು, ಜ್ಞಾನಿಗಳು, ಉಳಿದವರು ಜ್ಞಾನಿಗಳಲ್ಲ ಅಂತ ಅರ್ಥ. ಕರ್ಮನೀಷಿಣ ಕರ್ಮಜಂ ಫಲಂ ತ್ಯಕ್ವಾ, ಕರ್ಮದ ಫಲವನ್ನು ತ್ಯಾಗ ಮಾಡ್ತಾರೆ. ಅದು ಕರ್ಮದ ಫಲ ತ್ಯಾಗ ಮಾಡಿದವರು ಮುಂದೊಳಗೆ ಬರೋದಿಲ್ಲ. ಅವನಿಗೆ ಹೇಳಿದ SSC ಆತ್ ಫಸ್ಟ್ ರ್ಯಾಂಕ್ ಹೋದಕ್ಕೆ ಕೆಲಸ ಆಫರ್ ಮಾಡಿಬಿಟ್ರು. ಅಕಸ್ಮಾತ್ ಅಟ್ರ್ಯಾಕ್ಟ್ ಆದರೆ ಹೋಯ್ತು, ಮುಂದೆ ಹೋಗಿ ನಿಂತೋಯ್ತು. ಏನು ಮಾಡಬೇಕು, ಅವನ ರಿಜೆಕ್ಟ್ ಮಾಡಬೇಕು. ಇದು ನನಗೆ ಬೇಕಿಲ್ಲ, ಓದ್ತೇನೆ, ಅದು ದೊಡ್ಡದು. ಅದಕ್ಕೆ ಜ್ಞಾನ ಅವಕಾಶ ಒಂದು ಕಡೆ ಇದೆ, ಕರ್ಮದ ಅವಕಾಶ ಒಂದು ಕಡೆ ಇದೆ. ನಾವು ಏನು ತ್ಯಾಗ ಮಾಡಬೇಕಾಗ, ಬರೀ ಕರ್ಮದ ತ್ಯಾಗ ಮಾಡಿ ಜ್ಞಾನದ ಕಡೆ ಓರಿಯಂಟ್. ಯಾವುದಕ್ಕೆ ಹೋದರೆ ಜ್ಞಾನ ಬರುತ್ತೆ ಅದನ್ನು ಯೋಚನೆ ಮಾಡಬೇಕು. ಯಾವುದಕ್ಕೆ ಹೋದರೆ ಜ್ಞಾನ ಬರುತ್ತೆ, ಬರೀ ಕರ್ಮ ಆಯಿತು, ಜ್ಞಾನ ಪ್ಲಸ್ ಕರ್ಮ ಆಯಿತು, ಅದನ್ನು ಜ್ಞಾನ ಅಂತ ಕರೀತಾರೆ. ಆ ಥರ ನಾವು ಪ್ರತಿಯೊಂದು ಕೆಲಸ ಆ ರೀತಿ ಮಾಡ್ತಾ ಹೊರಟ್ರೆ, ಜ್ಞಾನ ಓರಿಯೆಂಟೆಡ್ ಕೆಲಸ ಆದರೆ ಎವ್ರಿಡೇ ಏನಾಗ್ತಾನೋ ಅವನು ಮುಂದುವರಿತಾ ಹೋಗ್ತಾನೆ. ಹೌದು, ತೇನ ಪೂರ್ವೋಕ್ತ. ಅದಕ್ಕೆ ಒಳ್ಳೊಳ್ಳೆ ಡಾಕ್ಟರ್ ಚಾಲೆಂಜಿಂಗ್, ಯಾವ್ದಾದ್ರು ಕೇಸ್ ಬಂದರೆ ಏನು ಮಾಡ್ತಾರೆ, ಚಾಲೆಂಜಿಂಗ್ ಕೇಸ್ ಅಂತ ಕರೀತಾರೆ. ಇವ್ರು ದುಡ್ಡು ಕೊಡೋದಿಲ್ಲ, ಅದೇನು ಟ್ರೀಟ್ಮೆಂಟ್ ಬಿಟ್ಬಿಡ್ತಾನೆ. ಅವನು ದುಡ್ಡಿನ ಯೋಚನೆ ಮಾಡ್ತಾನೆ, ಅವನು ಇದನ್ನು ಯೋಚನೆ ಮಾಡ್ತಾನೆ, ಚಾಲೆಂಜ್ ಅದು. ಅದು ಒಂದು ಕೇಸ್ ಮಾಡಿದ್ದಕ್ಕೆ ಅವನು ಇನ್ನೂ ಸಾವಿರಾರು ಬಂದು ಮುಂದೆ ಹೋಗ್ಬಿಡ್ತಾನೆ. ಇವನು ಅಷ್ಟೇ ದುಡ್ಡು ಎಕ್ಸ್ಪೆಕ್ಟ್ ಮಾಡಿ ಅಲ್ಲೇ ಉಳಿತಾ ಇದ್ದ. ಅದನ್ನ ಅರ್ಥ ಮಾಡಿಕೊಂಡು ಜೀವನದೊಳಗೆ ಯಾವಾಗಲೂ ಕೂಡ ಜ್ಞಾನ ವೃದ್ಧಿಗೆ ಅವಕಾಶ ಕೂಡ ಆಗಿರಬೇಕೆ ಹೊರತು ಸಾಕು ಅನ್ಬಾರ್ದು. ಜ್ಞಾನ ಯಾವಾಗಲೂ ಕೂಡ ಏನು ಮಾಡಬೇಕು, ಅದನ್ನು ಇನ್ನೂ ಬೇಕು ಬೇಕು ಅಂತಲೇ ಇರಬೇಕು. ಜನ್ಮ ಬಂಧ ವಿನಿರ್ಮುಕ್ತ ಪದಂ ಗಚ್ಚಂತಿ ಅನಾಮಯಂ ಅಂತವ್ರು ಏನಾಗ್ತಾರೆ, ಕರ್ಮದಿಂದ ಹುಟ್ಟತಕ್ಕಂಥ ಫಲವನ್ನು ತ್ಯಾಗ ಮಾಡಿದರೆ ಯಾರಿಗೆ ಸಾಧ್ಯ ಇದು? ಬುದ್ಧಿಯುಕ್ತ, ಅದು ಜ್ಞಾನ ಬೇಕು. ಇವತ್ತು ಹೈಯರ್ ಸ್ಟಡೀಸ್ ಹೋಗ್ಬೇಕಾದ್ರೆ ಸ್ಟಡಿ ಆಗಿರಬೇಕು ಅಂತ ಹೋಗ್ತಾನೆ. ಹೈಯರ್ ಸ್ಟಡೀಸ್ ಅನ್ನೋ ಜ್ಞಾನ ಸ್ಟಡಿ ಆದವನಿಗಾಗೋ ಹೆಚ್ಚಿನ ಜ್ಞಾನ ಬೇಕು ಅನ್ನೋದು ಮೊದಲು ಜ್ಞಾನ ಇರುತ್ತೆ. ಅದ್ರ ಬಗ್ಗೆ ಜ್ಞಾನದ ಅಭಿರುಚಿ ಬಂದ ಮೇಲೆ ಅದು ಬಿಡೋಕ್ಕೆ ಇಷ್ಟಪಡೋದಿಲ್ಲ ಅವನು. ಫಲಂ ತೆಕ್ವಾ ಮನೀಷಿಣ, ಅದಕ್ಕೆ ಫಲ ಈಸಿಯಾಗಿ ತ್ಯಾಗ ಮಾಡಿಬಿಡ್ತಾರೆ. ನೋ, ರಿಜೆಕ್ಟ್ ಮಾಡ್ತಾನು. ಎಷ್ಟು ಒಳ್ಳೊಳ್ಳೆ ಕೆಲಸ ಇರೋದ್ರು ಬಿಟ್ಟು ಹೋಗ್ಬಿಡ್ತಾರೆ, ಒಳ್ಳೆ ಕೆಲಸ ಜಾಬ್ ಸಿಕ್ಬಿಟ್ರೆ, ಇವಾಗ ಓದೋ ಅವಕಾಶ ಸಿಕ್ಕಿ ಬಿಟ್ಟು ಹೋಗ್ಬಿಡ್ತಾರೆ ಮನೀಷಿಣ. ಕೆಲವರು ಮುಂದೊಳ್ಳೆ ಕೆಲಸ ಓದಿ ಸಿಗುತ್ತೆ ಅಂತ ಇವತ್ತೇ ರಿಸೈನ್ ಮಾಡಿರ್ತಾರೆ. ಯಾಕೆ? ಆ ಟೈಮ್ ಇನ್ ಸ್ವಲ್ಪ ನಾ ಅಪ್ಡೇಟ್ ಮಾಡ್ಕೊಂಬೋಣ ನಾನು ಹೇಳ್ತಂತೆ. ಮನೀಷಿಣ ಜನ್ಮ ಬಂಧ ವಿನಿರ್ಮುಕ್ತ, ಅದರ ಫಲ ಏನು? ಜನ್ಮ ಬಂಧ ವಿನಿರ್ಮುಕ್ತ, ಜನ್ ಹುಟ್ಟಿನ ಬಂಧವನ್ನು ಕಳ್ಕೊಂಡು ಬಿಡ್ತಾರೆ. ಹುಟ್ಟು ಸಾವುಗಳ ಸಂಕೋಲೆ ದಾಟಿಬಿಡ್ತಾರೆ. ಅಥವಾ ಜನ್ಮ ಪ್ಲಸ್ ಬಂಧ, ಹುಟ್ಟನ್ನ ಮತ್ತು ಬಂಧನವನ್ನ ಬರೀ ಮುಕ್ತ, ನಿರ್ಮುಕ್ತ, ವಿನಿರ್ಮುಕ್ತ ಎಷ್ಟು ಒತ್ತು ಕೊಡ್ತಾನೆ. ಮುಕ್ತ ಅಂದರೆ ಬಿಡುಗಡೆ, ನಿರ್ಮುಕ್ತ ಭಾರಿ ಬಿಡುಗಡೆ. ಇದು ಅಬ್ಸಲ್ಯೂಟ್ ಸೆನ್ಸಲ್ಲಿ ಬಿಡುಗಡೆ, ಪೂರ್ತಿ ನಿಂತೋಯ್ತು ಅಷ್ಟೇ. ಆ ರೀತಿಯಲ್ಲಿ ಅವನು ಅಂಥ ಅನಾಮಯಂ ಪದಂ ಗಚ್ಚಂತಿ ಆಮಯಂ, ಆಮಯ ಅಂದರೆ ದೋಷ, ಅನಾಮಯ ಅಂದರೆ ದೋಷರಹಿತವಾದ ಪದವನ್ನು ಹೊಂತಾನೆ. ಸ್ವರ್ಗಕ್ಕೂ ದೋಷ ಇದೆ, ಏನದು? ವಾಪಸ್ ಬರೋದಿದ್ದೇ ಇದೆ, ಮತ್ತು ಅಪೂರ್ಣತೆ ಇದೆ. ಅಪೂರ್ಣತೆ ಮತ್ತು ಅನಿತ್ಯತೆ ಎರಡಿದೆ, ಆದರೆ ಇದರಲ್ಲಿ ಎರಡೂ ಇಲ್ಲ. ಅನಾಮಯ ಅಂದರೆ ಅದೇನೆ? ತದುಪಾಯ ಮಾಹ ಕರ್ಮಜಮಿ, ಕರ್ಮಜಂ ಇಲ್ಲ, ಪುಣ್ಯ ಮುಗಿದೋಯ್ತು. ಈಗ ಪುಣ್ಯ ಮುಗಿದೋಯ್ತು, ಬರ್ತಾರೆ. ಟಿಕೆಟ್ ಮುಗಿತು, ಇಳಿದು ಹೋಗ್ಬೇಕು ಅವನೀಗ. ಹೌದು, ಇಟ್ಕೊಂಡು ಬಂದಿರ್ತಾರೆ. ಅದು ಮುಂದೆ ಉಪಯೋಗ ಮಾಡಿಕೊಂಡ್ರೆ ಮತ್ತೆ ಮಾಡಿ ಮತ್ತೆ ಹೋಗ್ಬೋದು, ಮತ್ತೆ ಹೋಗೋದು ಬರೋದು, ಅದು ಎಂಡ್ಲೆಸ್. ಅದು ಸರ್ಕಲ್, ಅದು ಉಪಯೋಗ ಇಲ್ಲ. ಅದರಿಂದ ಒಂದ್ಸರ್ತಿ ಹೋದ್ರೆ ಅತ್ತಿ ಬರಬಾರ್ದು, ಆ ರೀತಿ ಮಾಡಬೇಕು. ತದುಪಾಯ ಮಹ ಕರ್ಮಜಮಿತಿ, ಕರ್ಮಜಂ ಫಲಂ ತ್ಯಕ್ತ್ವ ಅಕಾಮನಯ ಈಶ್ವರಾಯ ಸಮರ್ಪ್ಯ. ಫಲವನ್ನು ಬಿಡೋದು ಅಂದ್ರೆ ಏನು ಅರ್ಥ ಹೇಳ್ತಾರೆ? ಫಲವನ್ನು ಬಿಡೋದು ಅಂದ್ರೆ ಏನು? ಫಲವನ್ನು ಬಿಟ್ಟು ಹೋಗೋದು ಅಂದ್ರೆ ಹಾಗಲ್ಲ, ಈಶ್ವರಾಯ ಸಮರ್ಪ್ಯ, ದೇವರಿಗೆ ಅರ್ಪಣೆ ಮಾಡೋದನ್ನು ಬಿಡೋದು ಅಂತಾರೆ ಹೊರತು, ಫಲ ಬಿಡೋದು ಅಂದ್ರೆ ಬಂತು ಬಿಟ್ಟು ಹೋಗ್ಬಿಟ್ಟು. ಪುರಂದ್ರಾಸರು ಏನು ಮಾಡಿದ್ರು? ನಾವು ಕೊಟ್ಟಿರಿ ಬಿಟ್ಟು ಹೋಗ್ಬೇಕು ಅಂತೇಳಿ ಬಿಟ್ಟು ಹೋಗ್ಲಿಲ್ಲ, ಕೃಷ್ಣಾರ್ಪಣ ಅಂತ ಒಪ್ಪಿಸೋದ್ರು. ಅದರಿಂದ ಏನಾಯ್ತು? ದುಡ್ಡಿತ್ತು ಬಿಸಾಕಿ ಹೋಗ್ಬಿಟ್ಟು. ಅದಲ್ಲ, ತ್ಯಾಗ ಮಾಡೋದಂದ್ರೆ ಸತ್ಪಾತ್ರ ದಾನ ಮಾಡಬೇಕೆ ಹೊರತು ಬಿಟ್ಟು ಹೋಗ್ಬಿಟ್ಟು ದಡ್ಡ ಅಂತ ಕರೀತಾರೆ. ಕರ್ಮದ ಫಲವನ್ನು ಬಿಡೋದು ಅಂದ್ರೆ ಅರ್ಪಣೆ ಮಾಡೋದು ಅಂತ ಅರ್ಥ. ಯಾರಿಗೆ ಅರ್ಪಣೆ ಮಾಡಬೇಕು? ಯಾರಿಗೆ ಅರ್ಪಣೆ ಮಾಡಿದ್ರೆ ಜ್ಞಾನ ಕನ್ವರ್ಟ್ ಮಾಡಿಕೊಡ್ತಾರಲ್ಲ ಅವ್ರಿಗೆ ಮಾಡಬೇಕು. ಯಾರಿಗೆ ಅರ್ಪಣೆ ಮಾಡಿದ್ರೆ ಜ್ಞಾನ ಕನ್ವರ್ಟ್ ಮಾಡಿಕೊಡೋದು ಕೃಷ್ಣ ದೇವ್ರು ಮಾಡ್ತಾರೆ ಅದನ್ನ. ಅದಕ್ಕೋಸ್ಕರ ದೇವ್ ಜ್ಞಾನದೀಪೇನ ಭಾಸ್ವತ, ಜ್ಞಾನ ಕೊಡೋ ಶಕ್ತಿ ಇರೋ ದೇವರಿಗೆ, ಆದ್ದರಿಂದ ದೇವ್ರಿಗೆ ಒಪ್ಪಿಸ್ಬಿಟ್ರೆ ಆಯ್ತು. ಅದಿಷ್ಟು ಇದಕ್ಕನ್ನು ಫೀಸ್ ಕೊಟ್ಟಾಗ ಅದು ಓದಕ್ಕೆ ಅನುಕೂಲ ಆಗುತ್ತೆ. ಫೀಸು ಯಾವುದಕ್ಕೆ ಉಪಯೋಗ ಅದು? ಪರೀಕ್ಷೆ ಓದಲಿಕ್ಕೆ, ಪಾಠ ಕೇಳೋದಕ್ಕೆ, ಪರೀಕ್ಷೆ ಕೊಡಲಿಕ್ಕೆ ಎಲ್ಲ ಅನುಕೂಲ ಆಗೋದ್ರಿಂದ ಅದು ಫೀಸ್ ಅಂತ ಹೆಸರಾಯ್ತು. ಈ ಸ್ಯಾಲ್ರಿ ಬೇರೆ, ಫೀಸ್ ಬೇರೆ, ಕೂಲಿ ಬೇರೆ, ಎಷ್ಟು ವ್ಯತ್ಯಾಸ ಇದೆ. ಆ ಅರ್ಥದಲ್ಲಿ ನಾವು ಅಕಾಮನಯ ಈಶ್ವರಾಯ ಸಮರ್ಪ್ಯ, ನಾವು ಈಶ್ವರನ ಅರ್ಪಣೆ ಮಾಡ್ತೇವೆ, ಫಲ ಕೇಳಿ ಮಾಡ್ತೇವೆ. ಅದು ಹೋಯ್ತಲ್ಲಿ ಫಲ ಕೇಳಿ ನೀವು ಮಾಡಿದ ತಕ್ಷಣ ಅದಕ್ಕೆ ದೇವ್ರಿಗೆ ಕೊಟ್ಟಾಗಲಿಲ್ಲ, ಫಲ ನಿಮ್ಮದೇ ಆಯಿತು. ಅಂದ್ರೆ ಬಿಟ್ಟಾಗಲಿಲ್ಲ ಅದನ್ನ ಪೂರ್ತಿ, ಏನೂ ಪ್ರತಿಫಲ ಕೇಳದ ಕೊಟ್ಟರೆ ಮಾತ್ರ ಏನಾಯ್ತಲ್ಲಿಗೆ ಈಶ್ವರಾಯ ಸಮರ್ಪ್ಯ, ಅದು ದೇವರಿಗೆ ಅರ್ಪ. ಈಶ್ವರ ಅಂದ್ರೆ ಕೃಷ್ಣ, ಕೃಷ್ಣಾರ್ಪಣ ಅಂತ ಒಪ್ಪಿಸೋದು. ತಾನು ಫಲವನ್ನು ಬಿಡಬೇಕು, ದೇವ್ರಿಗೆ ಒಪ್ಪಿಸ್ಬೇಕು. ತುಂಬ ಜನ ಇರ್ತಾರೆ, ಭಾರಿ ಜಂಟ್ಲಮನ್ಗಳು, ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡ್ತಾರೆ. ಐ ಡೋಂಟ್ ಬಿಲೀವ್ ಇನ್ ಗಾಡ್ ಅಂತ ಹೇಳ್ತಾರೆ. ಸೊ ಅವ್ನ ಫಲ ಯಾರಿಗೆ ಅರ್ಪಿಸಿ ಮಾಡಿದಾಗಾಯ್ತು? ಈಗ ಫಲದ ಉದ್ದೇಶನೇ ಇಲ್ಲ, ಆದ್ರಿಂದ ಸತ್ಕರ್ಮಗಳು ಏನಾಯ್ತು? ಈಗ ವೇಸ್ಟ್ ಆಯ್ತು. ಸತ್ ದುಡ್ಡು ಅಲ್ಲಿಟ್ಟು ಯಾರು ಬೇಕಾದ್ರೆ ತೊಗೊಂಡೋಗಿ ಬಿಟ್ಬಿಟ್ರೆ ಕಳ್ಳ ತೊಗೊಂಡೋದು ಏನು ಮಾಡ್ತೀರಿ? ಈಗ ದುಡ್ಡು ರತ್ನ ಯಾರು ಬೇಕಾದ್ರೆ ತೊಗೊಂಡೋಗಿ, ಯಾರಿಗೆ ತಗೊಂಡೋದ ಮಾರದ ಇನ್ನೊಬ್ರು ಏನೋ ಮಾಡ್ದ ಹಾಳಾಗೋಯ್ತು. ಅದು ಸ್ವಲ್ಪ ಯೂಸ್ ಮಾಡಿಕೊಂಡು ಹಾಳಾಯ್ತು, ಮಿಸ್ ಯೂಸ್ ಮಾಡಿಕೊಂಡು ಭಾರಿ ಹಾಳಾಗೋಯ್ತು. ಅದಕ್ಕೆ ಯಾರಿಗೂ ಕೊಡೋದಲ್ಲ, ಸೇಫ್ ಇಟ್ಟೋಗ್ಬೇಕಲ್ಲ, ಅದು ದೇವ್ರಿಗೆ ಒಪ್ಪಿಸ್ಬೇಕು. ಅಕಾಮನಯ ಈಶ್ವರಾಯ ಸಮರ್ಪ್ಯ. ಮತ್ತೆ ದೇವ್ರಿಗೆ ಒಪ್ಪಿಸಿ ಇನ್ನೊಂದು ಕಾರಣ ಇದೆ, ಫಲ ಕೊಡೋ ನಮ್ಮನೆ ಆದ್ರಿಂದ ಅವ್ರ ಕೈಲೇ ಫಲ ಒಪ್ಪಿಸ್ಬಿಟ್ರೆ ಸೇಫ್ ಅದು. ಈ ಉದಾಹರಣೆಗೆ ಕೈ ವರ ಕೊಟ್ಟದ್ದು ದಶರಥ ರಾಜ, ಎರಡು ವರ ಕೊಡ್ತೀನಿ ಕೇಳ್ಕೊ ಅಂತ ಹೇಳಿದ್ರೆ ಬೇಡ ಬೇಕಾದ ಕೇಳಿ ಅಲ್ಲೇ ಬಿಟ್ಬಿಟ್ಲು. ಮತ್ತೆ ಕೇಳೋಕೆ ಬಂದು ಫಲ ಕೊಟ್ಟವ್ರಿದ್ರೆ ಒಪ್ಪಿಸಿಬಿಟ್ರೆ ತೊಗೊಳಕ್ಕೆ ಬರುತ್ತೆ. ಯಾರಿಗೋ ಕೊಟ್ಟರೆ ಅವ್ರು ಅನಾಪತ್ತಿ ಆಗ್ಬೋದು, ಕೊಟ್ಟವನೇ ಬೇರೆ. ಅಪಾಯಿಂಟಿಂಗ್ ಅಥಾರಿಟಿನೇ ಇದ್ದು ಬಿಟ್ಟಾಗ ದೊಡ್ಡದಾಯ್ತು ಅದು. ಫಲಮತ ಉಪಪತ್ತೇಹೇ, ಫಲದಾತ್ರದ ಶಕ್ತಿ ಇರೋದು ಯಾರಿಗೆ? ದೇವರಿಗೆ. ಆ ದೇವರಿಗೆ ಒಪ್ಪಿಸ್ಬಿಟ್ರೆ ಸೇಫ್ ಆಗಿರುತ್ತೆ. ಹಾಗೆ ಅದಿಷ್ಟು ಕನ್ವರ್ಟ್ ಆಗಿ ಏನಾಗ್ತಾರೆ, ಸುಮ್ಮನೆ ದುಡ್ಡು ಬಿಟ್ಬಿಟ್ರೆ ಅದು ಇಂಟ್ರೆಸ್ಟ್ ಕ್ರಿಯೇಟ್ ಆಗ್ತಾನೆ ಇರ್ತದೆ. ಅದು ಜ್ಞಾನ, ಇದಕ್ಕೆ ಇಂಟ್ರೆಸ್ಟ್ ಅಂದರೆ ಜ್ಞಾನನೇ, ಇದಕ್ಕೆ ಇಂಟ್ರೆಸ್ಟ್ ಜ್ಞಾನನೇ ಕೌಂಟ್ ಆಗೋದ್ರಿಂದ ಫಲ ಬಿಟ್ಟಷ್ಟು ಜ್ಞಾನ ವೃದ್ಧಿ ಆಗುತ್ತೆ ಅಂತ ಅರ್ಥ. ಅಕಾಮನಯ ಈಶ್ವರಾಯ ಸಮರ್ಪ್ಯ ತನು ಕರ್ಮಜಮಿತಿ ಶೋಕ ಪೂರ್ವೋಕ್ತತ್ವಾತ್ ನ ವಿಶಿಷ್ಯತೆ ನ ವಿಶಿಷ್ಯತೆ ಇತ್ಯತಃ. ನಾನು ಕರ್ಮಜಮ್ ಇತಿ ಶ್ಲೋಕ, ಕರ್ಮಜಮ್ ಅನ್ನೋ ಶ್ಲೋಕ ಇದೆ. ಪೂರ್ವೋಕ್ತತ್ವಾತ್ ನ ವಿಶಿಷ್ಯತೆ ಇತ್ಯತಃ. ನೀವು ಹಿಂದೆ ಹೇಳಿದರೆ ಕರ್ಮಜಮ್ ಫಲ ಬಿಡಬೇಕು ಅಂತ, ಇಲ್ಲಿ ಮತ್ತೆ ಹೇಳ್ತಾರಲ್ಲ ಅಂದರೆ ಅದು ವಿವರಣೆ ಕೊಡ್ತಾರೆ. ತದುಪಾಯಮಿತಿ ತಸ್ಯ ಜ್ಞಾನಸ್ಯ ಉಪಾಯಂ ಯೋಗಂ ತಜ್ಞಾನಂ ಉಪಾಯೋ ಯಸ್ಯ ತಂ ಮೋಕ್ಷಂ ಚ ಆಹ ವಿರುಣೋತಿ ಇತ್ಯರ್ಥ. ಜ್ಞಾನಸ್ಯ ಉಪಾಯಂ ಯೋಗದ ಸ್ವರೂಪವನ್ನು ಮತ್ತು ಯೋಗದ ಫಲವನ್ನು ಕೂಡ ಶ್ಲೋಕ ಹೇಳೋದರಿಂದ ಇದು ಪುನಃ ವರ್ತನೆ ಅಲ್ಲ. ವ್ಯವಹಿತತ್ವಾತ್ ಅನ್ವಯಮಾಹ ಕರ್ಮಜಮಿತಿ, ಈ ಎರಡು ಮೂರು ಶ್ಲೋಕ ಮಧ್ಯೆ ಬಂದಿದ್ದರಿಂದ ವ್ಯವಹಿತ ಸ್ವಲ್ಪ ದೂರದನ್ನು ಹತ್ತಿರ ತರಬೇಕಾದ್ರೆ ಅದಕ್ಕೆ ವಿವರಣೆ ಕೊಡಬೇಕು. ಕರ್ಮಜಮಿತಿ, ಬರೀ ಫಲ ಬಿಡೋದು ಯಾರು ಫಲ ಅಂತ ತುಂಬ ಹಿಂದೆ ಆಗಿತ್ತಲ್ಲ, ಅದಕ್ಕೆ ಕರ್ಮಜಂ ಮತ್ತೆ ಮತ್ತೆ ಸೇರಿಸಿದೆ. ಬರೀ ಫಲ ಬಿಡೋದು ಅರ್ಥ ಆಗೋದಿಲ್ಲ ಅಂಥೇಳಿ ಕರ್ಮಜಂ ಫಲಂ ತ್ಯಕ್ತ್ವ ಅಪ್ರಾಪ್ತಸ್ಯ ಫಲಸ್ಯ ಕಥಂ ತ್ಯಾಗ ಇತ್ಯತೋ ವ್ಯಾಚಷ್ಟೆ ಅಕಾಮನಯ. ಇಲ್ಲಿ ಫಲತ್ಯಾಗ ಎರಡು ರೀತಿ ಸ್ವಾರಸ್ಯ ನೋಡಿ. ಒಂದು ವಸ್ತು ದುಡ್ಡು ಬಂತೀಗ, 100 ರೂಪಾಯಿ ಇಸ್ಕೊಂಡ ಕೊಟ್ಟ, ಇದು ಬೇರೆ. 100 ರೂಪಾಯಿ ಇಸ್ಕೊಳ್ಳೇ ಇಲ್ಲ, ಅದು ತ್ಯಾಗ. ಅರ್ಥ ಆಯ್ತಾ? ಈಗ ಫಲ ಇಸ್ಕೊಂಡು ಒಪ್ಸೋದು ಬೇರೆ, ಫಲ ಅಲ್ಲೇ ಬಿಡ್ಬಿಡೋದು ಬೇರೆ. ಆ ರೀತಿ ಮಾಡು ಅಂತ ಹೇಳ್ತಾರೆ. ಇಸ್ಕೊಂಡ್ಬಿಟ್ಟು ಕೊಡ್ಲಕ್ಕೆ ಹೋಗಬೇಡ, ಫಲ ಕೇಳಲಿಕ್ಕೆ ಹೋಗಬೇಡ, ಅಲ್ಲೇ ಇರಲಿ ಅಂತ ಹೇಳಿಬಿಡು, ಅವ ಶ್ರೇಷ್ಠ. ಅರ್ಥ ಆಯ್ತಾ? ಈಗ ಮೆಚೂರ್ ಆಯಿತು, ಮೆಚೂರ್ ಆಗಿದ್ದನ್ನು ಡ್ರಾ ಮಾಡ್ದ, ಆಮೇಲೆ ಇವತ್ತು ಇನ್ವೆಸ್ಟ್ ಮಾಡ್ದ, ಗೊತ್ತ? ಆ ಗ್ಯಾಪ್ ಕೂಡ ಇಲ್ಲ ಏನೀಗ, ಅಲ್ಲೇನೆ ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಮಾಡಿಬಿಡೋದೆ. ಇಸ್ಕೊಂಡು ಮಾಡೋದಲ್ಲ, ಡ್ರಾ ಮಾಡ್ಕೊಂಡು ಆಮೇಲೆ ವಾಪಸ್ ಹೇಳಿ ಮತ್ತೆ ಇನ್ವೆಸ್ಟ್ ಮಾಡೋದಲ್ಲ. ಇನ್ವೆಸ್ಟ್ ಮಾಡಿದ್ರೆ ಹಾಗೆ ಕಂಟಿನ್ಯೂ ಮಾಡಿಬಿಡು, ಆ ರೀತಿ ಮಾಡು ಅಂತ ಹೇಳ್ತ. ಅಕಾಮನಯ ಅಂದ್ರೆ ಫಲ ಬಂತೀಗ, ಅದನ್ನು ತಾನು ತಗೊಳ್ತಾ ಇಲ್ಲ, ತಗೊಳ್ತಾನೆ ಅಲ್ಲೇ ಬಿಡ್ತಾನೆ, ತಗೊಂಡು ಕೊಡ್ತಾನೆ ಬೇರೆ. ಅರ್ಥ ಆಯ್ತು? ತಗೊಂಡು ಕೊಡೋದು ಬೇರೆ, ತಗೊಳ್ಳದೆ ಅಲ್ಲೇ ಕೃಷ್ಣಾರ್ಪಣ ಅಂತ ಹೇಳ್ಬಿಡೋದು. ಕೊಡ್ಲಿಕ್ಕೆ ಹೋಗ್ಬೇಡಿ, ಇಸ್ಕೊಳ್ಳಕ್ಕೆ ಹೋಗ್ಬೇಡಿ, ಇಸ್ಕೊಂಡು ಕೊಟ್ಟರೆ ತಾನೆ ಪ್ರಶ್ನೆ. ಲೇಪ ಕೂಡ ಇಲ್ಲ, ಆ ರೀತಿ ಮಾಡು ಅಂತ ಹೇಳಿದ. ಲೇಪ ಕೂಡ ಇಲ್ಲದೇನೆ ಕೊಟ್ಬಿಡಿ. ಯಾವುದೋ ಒಂದು ಅದಕ್ಕೆ ಇವ್ರು ಹೇಗೆ ಮಾಡ್ತಿದ್ರು, ವ್ಯಾಸರಾಜರು ಅವ್ರಿಗೆ 60 ಗ್ರಾಮ ಜಾಗೀರು ಕೊಟ್ಟ, 60 ಗ್ರಾಮ ಇಮಿಡಿಯೇಟ್ ದಾನ ಮಾಡಿದ್ರು ಅವರು. ತಗೊಂಡು ತಮ್ಮ ಅಕೌಂಟಿಗೆ ಸೇರಿಸ್ಕೊಂಡು ಅದನ್ನು ಮಾಡಲಿಲ್ಲ. ಏನು ಮಾಡಿದ್ರು ಅಂದ್ರೆ ಅಕೌಂಟ್ಸಿಗೆ ಸೇರಿಸಿದ ತಕ್ಷಣ ಏನಾಗುತ್ತದ? ಟ್ಯಾಕ್ಸಬಲ್ ಆಗುತ್ತೆ, ಗೊತ್ತಾಯ್ತಿಲ್ಲ. ಆಗಿದ್ದಾಗ ಕೊಟ್ಬಿಟ್ರೆ ನೋ ಟ್ಯಾಕ್ಸ್. ಆ ರೀತಿ ಅದನ್ನು ಇಸ್ಕೊಂಡು ಇವ್ರ ಕೈ ಬಂದಿಲ್ಲ, ಅದು ಅಲ್ಲಿಂದಲ್ಲಿಗೆ ಹೊರಟೋಯ್ತು. ಅದಕ್ಕೆ ರಿಜಿಸ್ಟರ್ ಮಾಡ್ಕೊಂಡು ಏನು ಮಾಡ್ತಾರೆ, ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾನೆ. ಇನ್ನು ತನ್ನ ಹೆಸರು ಮಾಡಿ ಇನ್ನೊಬ್ಬರಿಗೆ ಮಾಡೋದಿಲ್ಲ, ಏನು ಮಾಡ್ತಾನೆ ಅಗ್ರಿಮೆಂಟ್ನಲ್ಲಿ, ಆದ್ರಿಂದ ನಾಮಿನಿ ಅಲ್ಲಿಗೆ ಹೋಗ್ಬಿಡುತ್ತೆ. ಆ ಇವನಿಗೆ ಏನೇನು ಬರಲಿಲ್ಲ, ಇವನಿಗೀಗ ಯಾಕೆ ಯೋಚನೆ ಬರಲಿಲ್ಲ, ಆ ಥರ ಮಾಡು ಅಂತ ಹೇಳ್ತಾ. ಫಲ ಇಸ್ಕೊಂಡು ಕೊಡಬೇಡ, ಫಲ ಅಲ್ಲೇ ಬಿಟ್ಟು ಕೃಷ್ಣಾರ್ಪಣ ಅಂತ ಹೇಳ್ಬಿಟ್ಟು. ಯಾಕೆ ದೇವ್ರ ಹತ್ರ ತಾನೆ ಫಲ ಇರೋದು, ಬೇರೆ ಕಡೆ ಇಲ್ವಲ್ಲ, ಅಲ್ಲೇ ಕೃಷ್ಣಾರ್ಪಣ ಅಂದ್ರೆ ಮುಗಿದೋಯ್ತು. ವ್ಯವಹಿತತ್ವಾತ್ ಅಪ್ರಾಪ್ತಸ್ಯ ಫಲಸ್ಯ ಕಥಂ ತ್ಯಾಗ ಇತ್ಯತೋ ವ್ಯಾಚಷ್ಟೇ ಆಕಾಮನೆಯ ಇತಿ. ప్రవృత్తి ప్రకృత్యాదిభ్య ఉపసంఖ్యానా తృతీయ ಅಕಾಮನಯಾ ಅಂತ ಯಾತಕ್ಕೆ ಬಂತು ಅಂತ ಹೇಳೋದಕ್ಕೆ ತೃತೀಯ ಬರಲಿಕ್ಕೆ ಒಂದು ಸೂತ್ರ ಇದೆ, ಪ್ರಕೃತ್ಯಾದಿಭ್ಯ ಅಂತ ಸೂತ್ರ ಇದೆ. ಆ ಸೂತ್ರದ ಪ್ರಕಾರ ಪ್ರಕೃತ್ಯ ಚಾರು ಪ್ರಾಯೇಣ ಸಮಹ ಗೋತ್ರೇಣ ಗರ್ಗ್ಯ ಇತ್ಯಾದೋ ಇವ ತೃತೀಯ ಇತ್ಯರ್ಥ. ಪ್ರಕೃತ್ಯಾಚಾರು ಪ್ರಾಯೇಣ ಸಮಹ ಗೋತ್ರೇಣ ಗರ್ಗ್ಯ ತೃತೀಯ ವಿಭಕ್ತಿ ಇದೆ ಎಲ್ಲ ಕಡೆ ಕೂಡ ಆ ರೀತಿ ಬಂದಿದೆ. ಏತತ್ ಪ್ರಾಗುಪ್ತಂ ಇತ್ಯತಃ ಅದು ಕಾರಿಕ ಪ್ರಾಗುಪ್ತಂ ಇತ್ಯತಃ ಪ್ರಕಾರಾಂತರೇಣ ವ್ಯಾಚಷ್ಟೇ ಈಶ್ವರಾಯ ಅದನ್ನೇ ದೇವರಲ್ಲೇ ಒಪ್ಪಿಸಿಬಿಡು. ದೇವರು ಫಲ ಕೊಡ್ತಾನೆ, ಅವನ ಹತ್ರ ಫಲ ಇದೆ, ಅಲ್ಲೇ ಬಿಟ್ಬಿಡು. ಅದು ನಿಜವಾದ ಯೋಗ ಅಂದ್ರೆ ಅದೇನೆ ಸಮತ್ವಂ ಯೋಗ. ಹಿಂದಿನ ಕಾಲಕ್ಕೆ ಹಳ್ಳಿಯವರು ಹೇಳಿಲ್ಲ ಅದು ದುಡ್ಡಿಸ್ಕೊಂಡಲ್ಲ ಅಲ್ಲೇ ಹಾಗೆ ಬಿಟ್ಬಿಡೋದು, ದುಡ್ಡಿಲ್ಲದೆ ದುಡಿತಾ ಇದ್ರು ಹಾಗೇನೆ. ಒಟ್ಟಿಗೆ ಏನು ಮಾಡಿಬಿಡ್ತಾ ಇದ್ದ ಮನೆ ಗದ್ದೆ ಏನೋ ಕೊಟ್ಟು ಹಾಕ್ಬಿಡ್ತಿದ್ದ ಒಟ್ಟಿಗೆನೆ. ಅದೇ ರೀತಿ 100 ರೂಪಾಯಿ ಇಟ್ಟು ಹಾಕಿದ್ದೆ ಎಷ್ಟು ಬರೆಸಿ ಮಹಾಫಲ ಬರ್ತಿತ್ತು. ಹಾಗೆ ಬಿಟ್ಟಿದ್ರಿಂದ ಬೆಲೆ ಇಡ್ಲಕ್ಕೆ ಹೋಗೋದಿಲ್ಲ ಅದಕ್ಕೆ. ಮತ್ತೆ 100 ರೂಪಾಯಿ ಇಟ್ಟು 100 ರೂಪಾಯಿ ಲೆಕ್ಕ ಹಾಕೋದಿಲ್ಲ ಅವನು, ಏನಂತ ಹಾಕ್ತಾನೆ ಒಟ್ಟು ಲೆಕ್ಕ ಹಾಕೊಡು ಆ ಥರ ಕೊಟ್ಟು ಭಾರಿ ಜಾಸ್ತಿ ಲೆಕ್ಕ ಹಾಕಿರ್ತಾನೆ. ಸ್ವಲ್ಪ ಕೊಟ್ಟಾಗ ಅದಕ್ಕದಕ್ಕೆ ಲೆಕ್ಕ ಮಾಡಿಬಿಟ್ರೆ ಅಷ್ಟೇ ಕೂತ್ಬಿಡುತ್ತೆ. ನೀವು ಎಫ್ ಡಿ ಇಟ್ಟುಬಿಟ್ರೆ ಇಂಟ್ರೆಸ್ಟ್ ತೊಗೊಂಡ, ಇಂಟ್ರೆಸ್ಟ್ಗೊಂದು ಲಿಮಿಟ್ ಇದೆ. ರಿಯಲ್ ಎಸ್ಟೇಟ್ ತೊಗೊಂಡ ಲಿಮಿಟ್ ಎಷ್ಟು ಬೇಕಾದ್ರೆ ಜಾಸ್ತಿ ಆಗಿಬಿಡುತ್ತೆ. ಈ ರೀತಿ ಯಾರು ಎಫ್ ಡಿ ಒಂದು ಲಿಮಿಟ್ ಇಲ್ಲ, ಅದೇ ಲಿಮಿಟಲ್ಲೇ ಹೋಗುತ್ತೆ ಎಫ್ ಡಿ. ಇದಕ್ಕೆ ಲಿಮಿಟ್ ಇಲ್ಲ, ಯಾಕೆ ಬೇಕಾಬಿಟ್ಟು ಏರ್ಬಿಡ್ಬೋದು. ಈ ರೀತಿ ಭೂಮಾಗ ಶಕ್ತಿ ಅದಕ್ಕಿಲ್ಲ. ಆದ್ರೆ ಅಲ್ಲೇ ಬಿಟ್ಟುಬಿಟ್ರೆ ಇನ್ನೂ ಫಲ ಜಾಸ್ತಿ, ಜ್ಞಾನ ಫಲ ಹೆಚ್ಚು ಬರುತ್ತೆ ಅಂತ ಅರ್ಥ. ಮುಮುಕ್ಷುಣ ಇತಿ ಉಕ್ತಂ ಬುದ್ಧಿಯುಕ್ತಾ ಸಮ್ಯಕ್ ಜ್ಞಾನಿನೋ ಭೂತ್ವಾ ಪದಂ ಗಚ್ಚಂತಿ. ಕರ್ಮಾಚರಣೆ ಕರ್ಮ ಬುದ್ಧಿ ಜ್ಞಾನ ಇಟ್ಕೊಂಡು ಕರ್ಮಾಚರಣೆ ಮಾಡು, ಜ್ಞಾನ ಜಾಸ್ತಿ ಆಗುತ್ತೆ, ಆಗ ಮೋಕ್ಷ ಆಗುತ್ತೆ ಅಂತ ಅರ್ಥ. ಈ ಜ್ಞಾನಕ್ಕೆ ಮೋಕ್ಷ ಸಾಲದು ಅಂತ ಹೇಳಿದ್ದಾನಲ್ಲ, ಒಂದು ಕೋರ್ಸ್ ಮಾಡಿದ್ದಾನೆ ಕೆಲಸಕ್ಕೆ ಸಾಲದು. ಅದು ಕೋರ್ಸ್ ಮಾಡ್ಕೊಂಡು ಬರ್ತಾನೆ ಅವಾಗ ಎಲಿಜಿಬಿಲಿಟಿ ಬರುತ್ತೆ. ಆ ಕೆಲಸ ಬರಬೇಕಾದ್ರೆ ಇವತ್ತು ಪಿ ಯು ಸಿ ಸೈನ್ಸ್ ಫಸ್ಟ್ ರ್ಯಾಂಕ್ ಬಂದರೂ ಕೂಡ ಇಂಜಿನಿಯರಿಂಗ್ ಕೆಲಸ ಕೊಡೋದಿಲ್ಲ. ಅದಕ್ಕೆ ಬಿ ಆಗಲೇ ಎಲಿಜಿಬಿಲಿಟಿ ಬಂತಷ್ಟೇ ಅವನಿಗೀಗ, ಅದನ್ನು ಮಾಡ್ಕೊಂಡು ಬಂದರೆ ಸಿಕ್ಬಿಡುತ್ತೆ. ಅದಕ್ಕೆ ಮೊದಲಿನ ಜ್ಞಾನ ಮುಂದಿನ ಜ್ಞಾನಕ್ಕೆ ಏನಾಗುತ್ತೆ ಅದು ಹೆಲ್ಪ್ ಆಗುತ್ತೆ. ಆ ಪಿ ಯು ಸಿನೇ ಮಾಡಿರಲಿಲ್ಲ ಡಿಗ್ರಿ ಅಡ್ಮಿಷನ್ನೇ ಸಿಗೋದಿಲ್ಲ ಅವನಿಗೆ. ಸೊ ಪಿ ಯು ಸಿ ಎಂಬುದು ಆ ಕಡೆ ಈ ಕಡೆ ಹೇಗೆ ಬದ್ದೆ ಬರುತ್ತೋ ಒಂದು ಜ್ಞಾನ ನಮಗೆ ಇರಬೇಕು. ಆದರೆ ಮೋಕ್ಷಕ್ಕೆ ಸಾಕಷ್ಟು ಜ್ಞಾನ ಅಲ್ಲ ಇದು. ಅದಕ್ಕೇನು ಮಾಡ್ಕೋಬೇಕು ನಾವು ಇದನ್ನ ಮೋಕ್ಷಕ್ಕೆ ಸಾಕಷ್ಟು ಬೆಳೆಸ್ಕೋಬೇಕು. ಅದನ್ನು ಈ ದುಡ್ಡಿದೆ ಮನೆ ತೊಗೊಳ್ಳೋಷ್ಟು ದುಡ್ಡಿಲ್ಲ ಅಂತಾನಲ್ಲ, ಹಾಗೆ ಜಾಸ್ತಿ ಮಾಡಿ ಬಾಡಿಗೆ ಕೊಡ್ಬೋದೇ ಹೊರತು ಮನೆ ಕೊಂಡ್ಕೊಳ್ಳೋಕೆ ಆಗೋದಿಲ್ಲ. ಅದು ಬಾಡಿಗೆ ಕೊಡೋಕ್ಕೂ ಆಗಲ್ಲ, ಅದು ರೂಮ್ ಸಾಕನೆ ಮನೆ ತೊಗೊಳಕ್ಕೆ ಆಗೋದಿಲ್ಲ. ರೂಮ್ ಸಾಕು, ಮನೆ ಬಾಡಿಗೆ, ಮನೆ ಕೊಂಡ್ಕೊಳ್ಳೋದು. ಚಿಕ್ಕ ಮನೆ ದೊಡ್ಡ ಮನೆ ಅದರಲ್ಲೂ ತಾರತಮ್ಯ ಆಗಿ ಬೆಳೀತಾ ಹೋಗುತ್ತೋ ಜ್ಞಾನ ಆ ರೀತಿ ಬೆಳೀತದೆ. ಧನದಲ್ಲಿ ತಾರತಮ್ಯ ಹಾಗೋ ಜ್ಞಾನದಲ್ಲಿ ತಾರತಮ್ಯ ಇದೆ. ಧನದಲ್ಲಿ ತಾರತಮ್ಯ, ಜ್ಞಾನದಲ್ಲಿ ತಾರತಮ್ಯ. ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಎಷ್ಟ ಜ್ಞಾನ ಬೇಕು ನಮಗೆ? ಭಾರಿ ದೊಡ್ಡ ಜ್ಞಾನ ಬೇಕು. ಅದೇ ಅಪರೋಕ್ಷ ಜ್ಞಾನ. ಅದು ಬರಬೇಕಾದ್ರೆ ಇವೆಲ್ಲ ದಾಟ್ಕೊಂಡು ಹೋಗ್ಬೇಕು. ಸ ಯೋಗ ಕರ್ಮ ಜ್ಞಾನ ಸಾಧನಂ ತನ್ಮೋಕ್ಷ ಸಾಧನ ಮಿತಿ ಭಾವ. ಅಲ್ಲಿ ಕರ್ಮ ಅಂದರೆ ಸ್ಪೇಸ್ ಕೊಡಬೇಕೆ. ಸಹ ಯೋಗ ಕರ್ಮ ಜ್ಞಾನ ಸಾಧನ, ಕರ್ಮ ಜ್ಞಾನ ಸಾಧನ ಬಂದುಬಿಟ್ರೆ ಅರ್ಥನೇ ಆಗೋದಿಲ್ಲ. ಕರ್ಮ ಜ್ಞಾನ ಸಾಧನ, ಆ ಕರ್ಮ ಯೋಗ ರೂಪವಾದ ಕರ್ಮ ಯಾವುದಕ್ಕೆ ಸಾಧನ? ಜ್ಞಾನಕ್ಕೆ ಸಾಧನ. ತತ್ ಮೋಕ್ಷ ಸಾಧನ ಮಿತಿ ಭಾವ, ಅದು ಯಾವುದಕ್ಕೆ ಸಾಧನ? ಮೋಕ್ಷಕ್ಕೆ ಸಾಧನ ಅಂತ ಅರ್ಥ. ಇದು ಲಿಂಕ್ ಇದು. ಯಾವುದೇ ಒಂದು ಕರ್ಮ ಅದು ಜ್ಞಾನ ಜ್ಞಾನಕ್ಕೆ ಸಾಧನವಾದಾಗ ಮಾತ್ರ ಮೋಕ್ಷಕ್ಕೆ ಸಾಧನವಾಗುತ್ತೆ, ಹೊರತು ಇಲ್ಲದ ಹೋದ್ರೆ ಏನಾಗೋದಿಲ್ಲ, ಅದು ವೇಸ್ಟ್. ಅದು ಕರ್ಮಕ್ಕೆ ಅಲ್ಪ ಫಲ ಕೊಡೋದ್ರಿಂದ ಅದು ಫಲನೇ ಅಲ್ಲ ಅಂತ ಕರೀತಾರೆ. ಅಲ್ಪ ಫಲ ಕೊಟ್ಟಾಗ ಎಸ್ ಎಲ್ ಸಿ ಫಸ್ಟ್ ರ್ಯಾಂಕ್ ತೊಗೊಂಡು ಎಲ್ಲ ಅಂಗಡಿ ಕೆಲಸ ಬರೀ ಲೆಕ್ಕಕ್ಕೆ ಸೇರ್ಕೊಂಡ್ಬಿಟ್ರೆ ಏನಂತಾರೆ ಅದಕ್ಕೆ? ಈ ಸಂಪತ್ತಿ ಎಸ್ ಎಲ್ ಸಿ ಯಾಕೆ ಮಾಡಬೇಕಾಗಿತ್ತು ಅದಕ್ಕೆ? ಇದಕ್ಕೆ ಅದೆಲ್ಲ ಮಾಡಬೇಕಾಗಿರಲಿಲ್ಲ. ಹಾಗೆ ಇಷ್ಟು ದೊಡ್ಡ ಸಾಧನೆ ಮಾಡಿಕೊಂಡು ಸಣ್ಣ ಫಲ ತೊಗೊಳ್ಳೋದಾದ್ರೆ ದೊಡ್ಡ ಅಂತ ಕರೀತಾರೆ. ದೊಡ್ಡ ಫಲ ಇರಬೇಕು ಯಾವಾಗಲೂ. ಅದು ಇಂಟ್ರೆಸ್ಟ್ ಕೊಡ್ಬೇಕಾದ್ರೆ 4 ಟೈಪ್ ನೋಡ್ತಾನೆ, ಯಾವುದಕ್ಕಾಗಿ ಹೆಚ್ಚು ಇಂಟ್ರೆಸ್ಟ್ ಬರುತ್ತೆ ಅಂತ ಕೌಂಟ್ ಮಾಡ್ತಾನಲ್ಲ ಆ ಟೈಪ್. ನಾವು ಯಾವ ರೀತಿ ಮಾಡಿದರೆ ಜ್ಞಾನ ಹೆಚ್ಚು ಬರುತ್ತೆ ಯೋಚನೆ ಮಾಡಬೇಕು. ಜ್ಞಾನ ಬರಬೇಕು ಫಸ್ಟು, ಅದು ಫಸ್ಟ್ ಪಾಯಿಂಟ್. ಜ್ಞಾನ ಹೆಚ್ಚು ಬರಬೇಕು ಇನ್ನೊಂದು ಪಾಯಿಂಟ್. ಅದು ಕರ್ಮ ಇವತ್ತು ಜ್ಞಾನದ ಯೋಚನೆ ಇಲ್ಲದೇನೆ ಕೆಲಸ ಮಾಡೋದು ಟೋಟಲಿ ದಡ್ಡತನ. ಜ್ಞಾನ ಕಡಿಮೆ ಬರೋದು ಮಾಡಿದ್ರೆ ಅದು ದಡ್ಡತನೇ. ಯಾವ್ದು ಬರಬೇಕು ಜ್ಞಾನ? ಅದರಲ್ಲಿ ಈಗ ಹೆಚ್ಚು ಜ್ಞಾನ ಬರೋದು, ಅದಕ್ಕೆ ಓದೋದು, ಬರೆಯೋದು, ಒಂದೊಂದು ಹೆಚ್ಚು ಜಾಸ್ತಿ ಆಗ್ಲಿಕ್ಕೆ ಶುರುವಾಗುತ್ತೆ. ಜ್ಞಾನದ ವೃದ್ಧಿ ಜಾಸ್ತಿ ಆಗುತ್ತೆ. ಇವನು ಇವನು ಏನು ಮಾಡ್ತಾರೆ, ಎಷ್ಟೋ ಜನ ಕೆಲಸ ಮಾಡ್ತಿರ್ತಾರೆ, ಬಿಟ್ಟು ಇಂಡಿಪೆಂಡೆಂಟ್ ಕೆಲಸ ಮಾಡ್ತೀನಿ ಅಂತ ನೆತ್ತಕ್ಕೆ. ಕೆಲಸ ಮಾಡಿದಾಗ ಅವನು ತೊಗೊಂಡು ನಮಗೆ ಕೊಡ್ತಾನೆ. ಸೊ ಅವನಿಗೊಂದು ಭಾಗ ಹೋಯ್ತು, ನಮಗೊಂದು ಭಾಗ ಬಂತು, ತಾನೇ ಪೂರ್ತಿ ಮಾಡಿಬಿಟ್ಟಾಗ ಎಲ್ಲ ಭಾಗ ತನಗೆ ಬರುತ್ತೆ. ಆ ರೀತಿಯಲ್ಲಿ ಮಾಡಿದರೆ ಪುಣ್ಯ ಜಾಸ್ತಿ. ಆದ್ದರಿಂದ ಜ್ಞಾನ, ಜ್ಞಾನ ವೃದ್ಧಿ, ಅದರಲ್ಲಿ ವಿಶೇಷ ಜ್ಞಾನ ವೃದ್ಧಿ, ಈ ಥರ ಮಾಡ್ಕೊಂಡು ಹೋದಷ್ಟು ಕೂಡ ಒಳ್ಳೆಯ ಸಾಧನೆ ಭಾರಿ ಜಾಸ್ತಿ ಆಗುತ್ತೆ. ಜೈತೀರ್ಥ 48 ವರ್ಷ ಇದ್ರು ಅಷ್ಟೇ ಜೈತೀರ್ಥ, ಜಾಸ್ತಿ ದಿವಸ ಅಲ್ಲ, 48 ವರ್ಷ. ಅವ್ರ ಹೆಸರು ಅವ್ರಿಗೆ ಸಿದ್ಧಿ, ಅಜರಾಮರ ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಷ್ಟು 100 ದಾಟಿದವರಿಗೆ ಇರುವಂಥ ಮಹತ್ವ ಇರೋದಿಲ್ಲ. ರಾಜರಾಜರಂಥವ್ರು, ರಾಯರಂಥವ್ರು, ಇವರು ಮಾಡಿದಕ್ಕೆ ಸಾಧನೆ. ಅವರು ಕೂಡ ಇದೇ ಲೋಕದಲ್ಲಿ ಇದ್ದವರೇ, ನಮ್ಮ ಮಧ್ಯೆ ಇದ್ದವರೇನೆ. ಅವ್ರ ಸಾಧನೆ ಎಷ್ಟು ದೊಡ್ಡದಾಯ್ತು ಅದಕ್ಕೆ? ಅರಿಜು ಸೇಮ್ ಅವರ್, 2.5 hours ಫ್ಲೈಟ್ ಎಷ್ಟು ದೂರ ಹೋಗಿರುತ್ತೆ, ಎತ್ತಿನ ಗಾಡಿ ಎಷ್ಟು ದೂರ ಹೋಗಿರುತ್ತೆ, ಅದೇ ಅದೇನೆ ನಡಿಗೆ ಸನಿವೆ. ಆದರೆ ನಡಿಬೇಕು, ಫಾಸ್ಟಾಗಿ ನಡಿಬೇಕು, ಹೋಗಿ ಮೋಕ್ಷಕ್ಕೆ ಹೋಗಬೇಕು, ಬೇಗ ಹೋಗಬೇಕು ಅಂತಿದ್ರೆ ಆ ರೀತಿ ಒಳ್ಳೊಳ್ಳೆ ಸಾಧನೆ ಮಾಡಿದಷ್ಟು ಕೂಡ ಒಳ್ಳೊಳ್ಳೆ ಫಲ ಬರುತ್ತೆ. ಅದೆಲ್ಲ ದೊಡ್ಡ ಸೊ ಯೋಗ್ಯತೆನೇ ಆಗಿದೆ ಆ ವಿಚಾರ. ಇವತ್ತು ಉದಾಹರಣೆಗೆ ಮನುಷ್ಯ ಎಷ್ಟು ಹಾರಾಟ ಮಾಡಲು ಫ್ಲೈಟಿನ ಯೋಗ್ಯತೆ ಬರೋದಿಲ್ಲ, ಆ ಫ್ಲೈಟಿನ ಯೋಗ ಇರೋದೇ ಹಾಗೆ. ಅದು ಅವರ ದೊಡ್ಡ ಬಟ್ ಅದನ್ನು ಉಪಯೋಗ ಮಾಡ್ಕೋಬೇಕಲ್ಲ. ಯೋಗದ ಒಂದು ಕಡೆ ಪಾರ್ಕ್ ಮಾಡಿ ನಿಲ್ಲಿಸ್ಬಿಟ್ರೆ ಫ್ಲೈಟೇ ಅದು ಅದು ಕೆಡ್ತಾರಲ್ಲ. ಆಮೇಲೆ ಮಲ ಸ್ಪರ್ಧೆ ಬಂತು ಅಂತ ಹೇಳಿ ಮಲ ಭಾರಿ ಯೋಚನೆ ಮಾಡ್ತೀವಿ, ಏನು ಮಾತಾಡಿದ್ರ ತಿಳ್ಕೊಂಡು ಬಂದಿದ್ದೆ ಹೊಡೆದ್ಬಿಡ್ತು. ಅದು ಅಲ್ಲಿಗೋ ಗುರಿ ಬಿಟ್ಟೆ ಬಿಟ್ಟಿದ್ದಾಗಲೇ. ಯೋಗ್ಯತೆ ಇದ್ರೂ ಬಲ ಏನು ಮಾಡಲಿಲ್ಲ, ಅದನ್ನ ಉಪಯೋಗ ಮಾಡ್ಕೊಳ್ಳಿಲ್ಲ. ಉಪಯೋಗ ಮಾಡ್ಕೊಳ್ಳೋದು ಅಲ್ಲೇ ಬಿದ್ದುಕೊಂಡು ಆಮೇಲೆ ತನ್ನ ಇರೋಷ್ಟು ಯೋಗ್ಯತೆ ಉಪಯೋಗ ಮಾಡುವ ಗುರಿ ಸೇರಿಬಿಡ್ತು. ಅದಕ್ಕೆ ಎರಡು ಭಾಗ ಇದೆ, ಒಂದು ಯೋಗ್ಯತೆ ಚೆನ್ನಾಗಿರಬೇಕು, ಅದು ಸರಿಯಾಗಿ ಯುಟಿಲೈಸ್ ಮಾಡ್ಕೋಬೇಕು. ಇರೋ ಯೋಗ್ಯತೆನ ಕಳ್ಕೊಂಡು ಬಿಟ್ರೆ ತುಂಬ, ಗಂಗಾ ನದಿ ಪಕ್ಕದಲ್ಲೇ ಇದ್ದಾನೆ, ಒಂದೇ ಸಲ ಗಂಗಾ ಸ್ನಾನ ಮಾಡೋದಿಲ್ಲ, ಏನು ಹೇಳ್ಬೇಕು ಅವನಿಗೆ. ಎಷ್ಟೋ ಜನ ಆಗಿರ್ತಾರೆ ಮಧ್ಯ ಸಲ ಉಡುಪಿಯಲ್ಲಿ ಇದ್ದ, ಎಷ್ಟೋ ಜನ ಮಧ್ಯ ಸಲ ಸ್ನಾನ ಮಾಡ್ತಾ ಇರ್ತೇನೆ ಇಲ್ಲ, ಬೆಳಿಗ್ಗೆ ಹೋದ್ರೆ ನಾಲ್ಕು ಎಷ್ಟು ಜನ ಇರ್ತಾರೆ ಬಾಯಲ್ಲಿ ಸ್ನಾನಕ್ಕೆ ಹೋದ್ರೆ. ಅಲ್ಲಿರೋ ಸಾವಿರಾರು ಜನದ ಮಧ್ಯೆ ನಾಲ್ಕೈದು ಜನ ಕೂತಿದ್ದಾರೆ ಅಂದ್ರೆ ನೂರಕ್ಕೆ 96 ಜನ ಯಾತಕ್ಕೆ ಬರೋದಿಲ್ಲ ಅಂತಾಯ್ತು, ಉಪಯೋಗ ಮಾಡ್ಕೊಳ್ಳಿಲ್ಲ ಅಂತಾಯ್ತು. ಆದ್ರೆ ಯೋಗ ಬೇಕಾದ ಗ್ರಹಣ ಬಂದಿರ ತಮ್ಮ ನಿದ್ದೆ ಹೊಡೆದಿರ್ತಾರೆ ಮಲ್ಕೊಂಡು. ಅದು ಯೋಗ ಅಂದ್ರೆ ಏನಿದೆ, ಉಪಯೋಗ ಮಾಡ್ಕೊಳ್ಳೋ ಸಾಮರ್ಥ್ಯ ತಿಳುವಳಿಕೆ ಇಲ್ಲ ಅವರಿಗೆ, ಅದು ಕಳ್ಕೋಬಾರ್ದು. ಅದಕ್ಕೆ ಮಾನವ ಜನ್ಮ ದೊಡ್ಡದು ಅಂತ ಅದಕ್ಕೆ ಹೇಳಿ, ದೊಡ್ಡದು ಉಪಯೋಗ ಮಾಡ್ಕೊಂಡ್ರೆ, ಇಲ್ಲದ ಹೋದ್ರೆ ದೊಡ್ಡದು ಅಷ್ಟೇ. ಸ ಯೋಗ ಕರ್ಮಜ್ಞಾನ ಸಾಧನಂ ತನ್ಮೋಕ್ಷ ಸಾಧನಮಿತಿ ಭಾವ ಬುದ್ಧಿಯುಕ್ತ ಮನೀಷಿಣ ಇತಿ ಪೌನರುಕ್ತ ಪರಿಹಾರಾಯ ಆಹಾ. ಬುದ್ಧಿಯುಕ್ತ ಅಂದ್ರೆ ಅದೇ ಅರ್ಥ, ಮನೀಷಿಣ ಅಂದ್ರೆ ಅದೇ ಅರ್ಥ ಅಂತ ಹೇಳಿದ್ರೆ ಅಲ್ಲ ಅಲ್ಲ, ಜ್ಞಾನವೃದ್ಧಿ ಆಗೋದಕ್ಕೋಸ್ಕರ ಪದ ಉಪಯೋಗಿಸಿದ್ದಾರೆ. ಬುದ್ಧಿಯುಕ್ತ ಇತಿ ಸಮ್ಯಜ್ಞಾನಿನ ಶಾಸ್ತ್ರಜನಿತ ತತ್ವಜ್ಞಾನಿನ, ಮನೀಷಿಣ ಅಂದ್ರೆ ಅಪರೋಕ್ಷ ಜ್ಞಾನಿನ. ಅಲ್ಲೇ ತಾರತಮ್ಯ, ಗ್ರಾಜ್ಯುಯೇಟು ಡಬಲ್ ಗ್ರಾಜ್ಯುಯೇಟ್ ಅಂತ ಹೇಳಿದ್ರೆ ಪೋಸ್ಟ್ ಗ್ರಾಜ್ಯುಯೇಟ್ ಅಂದ್ರೆ ವ್ಯತ್ಯಾಸ ಕಾಣಲಿಲ್ಲ. ಈಗ ಗ್ರಾಜ್ಯುಯೇಟು ಪೋಸ್ಟ್ ಗ್ರಾಜ್ಯುಯೇಟ್ ವ್ಯತ್ಯಾಸ ಹೇಗೋ, ಬುದ್ಧಿಯುಕ್ತ ಅಂದ್ರೆ ಶಾಸ್ತ್ರ ಓದಿದ ಸಮ್ಯಜ್ಞಾನಿ ಶಾಸ್ತ್ರ ಓದಿದವನು, ಮನೀಷಿ ಅಂದ್ರೆ ಅಪರೋಕ್ಷ ಜ್ಞಾನಿ ಆದವನು. ಅಂದ್ರೆ ಪರೋಕ್ಷ ಜ್ಞಾನಿ ಈ ರೀತಿ ಮಾಡ್ತಾ ಹೋದಂತೆ ಯೋಗಾನುಷ್ಠಾನದಿಂದ ಅಪರೋಕ್ಷ ಜ್ಞಾನಿ ಆಗ್ತಾನೆ, ಅದು ದೊಡ್ಡದು. ಸಭ್ಯಜ್ಞಾನಿನ ಶಾಸ್ತ್ರಜನಿತ ತತ್ವಜ್ಞಾನಿನ ಅನೇನ ಮನೀಷಿಣ ಇತಿ ಅಪರೋಕ್ಷ ಜ್ಞಾನಿನ ಇತಿ ಸೂಚಿತಂ ಪ್ರಶಂಸಾಯಾಂ ಮತ್ವರ್ಥೀಯಶ್ಚ ನಿಧಾನಾತ್. ಅಕರ್ಣ ಕೋಟ್ ಮಾಡ್ತಾರೆ ಅದಕ್ಕೆ, ಯಾಕೆಂದ್ರೆ ಮತು ಪ್ರತ್ಯಯ ಅಂತಾರೆ. ಮನೀಷಿ ಅಂದ್ರೆ ಮನೀಷಿನ್ ಶಬ್ದ, ಅದು ಮನೀಷಾ ಅಸ್ಯ ಅಸ್ತಿ ಇತಿ ಮನೀಷಿನ್ ಅಂತ ಆಗೋದು. ಅಂದ್ರೆ ಧನಂ ಅಸ್ಯ ಅಸ್ತಿ ಇತಿ ಧನೀ ಧನವಾನ್ ಧನಿ. ಅದೇ ರೀತಿ ಇಲ್ಲಿ ಮತುಪ್ ಪ್ರಶಂಸಾಯಾಮ್ ಮತುಪ್ ಅಂತ ಕರೀತಾರೆ, ಪ್ರಶಂಸೆ ಮಾಡೋದಕ್ಕೋಸ್ಕರ ಆ ಮಾತು ಕರೀತಾರೆ. ಅದಕ್ಕೆ ಬುದ್ಧಿಯುಕ್ತ ಅನ್ನೋ ಪದಕ್ಕಿಂತ ಮನೀಷಿ ಅನ್ನೋ ಪದ ದೊಡ್ಡದು. PG ಎಂಬುದು ಹೇಗೆ ಗ್ರಾಜ್ಯುಯೇಟ್ಗಿಂತ ದೊಡ್ಡದು ಹಾಗೆ ದೊಡ್ಡದು. ಆ ಫೀಲ್ಡಲ್ಲಿ ಇದ್ದವ್ರಿಗೆ ಪದ ಅರ್ಥ ಆಗುತ್ತೆ, ಉಳಿದವ್ರಿಗೆ PG ಗೊತ್ತಾಗಲ್ಲ, ಗ್ರಾಜ್ಯುಯೇಟ್ ಗೊತ್ತಾಗೋದಿಲ್ಲ. ಆ ಫೀಲ್ಡಲ್ಲಿ ಇದ್ದವ್ರಿಗೆ ಅರ್ಥ ಆಗುತ್ತಲ್ಲ, ಇವರಿಗೆ ಅರ್ಥ ಆಗುತ್ತೆ ಅಂತ ಉಪಯೋಗಿಸಿದ್ದಾರೆ. ಮನೀಷಾ ಅಸ್ಯ ಅಸ್ತಿ ಇತಿ ಮನೀಷಿಣಿ ಅಂದ್ರೆ ಮನೀಷಿ ಮನೀಷಿಣವು ಮನೀಷಿಣ ಗುಣಿ ಗುಣಿ ಶಬ್ದದಂತೆ, ಗುಣಿನ್ ಗುಣಿನವು ಗುಣಿ ಗುಣಿ ಗುಣಿನವು ಗುಣಿನ ಗುಣಿನ್ ಶಬ್ದ ಅದು. ಅದೇ ರೀತಿ ಮನೀಷಿನ್ ಶಬ್ದ ಇದು ಗುಣಿನ್ ಶಬ್ದದಂತೆ, ಗುಣಿ ಗುಣಿನೋ ಗುಣಿನಃ ಯೋಗಿ ಯೋಗಿನೋ ಯೋಗಿನಃ ಮನೀಷಿ ಮನೀಷಿಣೋ ಮನೀಷಿಣಃ ಹಾಗೆ ನಡೆಯುತ್ತೆ. ಇತಿ ಸೂಚಿತಂ ಪ್ರಶಂಸಾಯಾಂ ಮತ್ವರ್ಥೀಯಸ್ಯ ವಿಧಾನಾತ್. ನಾನು ಇದಮೇಕಂ ವಾಕ್ಯಂ ಕಥಂ ವಾಕ್ಯಾರ್ಥದ್ವಯಸ್ಯ ವಿವರಣಂ. ಇದು ಒಂದು ವಾಕ್ಯ, ಎರಡು ವಾಕ್ಯಕ್ಕೆ ಹೇಗೆ ಹೋಗಿ ವಾಕ್ಯಾರ್ಥದ್ವಯಸ್ಯ ವಾಕ್ಯಕ್ಕೆ ಅರ್ಥದ್ವಯ ಹೇಗೆ ವಿವರಣೆ ಮಾಡಿದಿರಿ ಒಂದು ವಾಕ್ಯಕ್ಕೆ ಅಂದರೆ ಮೋಕ್ಷ ಸ್ವರೂಪ ವಿವರಣೇಪಿ ಯೋಗೋ ನ ಸಮ್ಯಕ್ ವಿವೃತಃ ಅಂಗಿನ ಕರ್ಮಣಃ ಏವ ಅನಭಿಧಾನಾತ್ ಅಂಗಾನಾಂಚ ಸಂಕಲ್ಪ ತ್ಯಾಗಾದೀನ ಸಂಕಲ್ಪ ತ್ಯಾಗಾದೀನಾಮಿತ್ಯತಃ ಸ ಯೋಗ ಇತಿ. ಅಲ್ಲಿ ಹೇಳಿದ ಮೋಕ್ಷ ಸ್ವರೂಪ ವಿವರಣೆಯಪಿ ಯೋಗೋ ನ ಸಮ್ಯಕ್ ವಿವೃತಃ. ಮೋಕ್ಷ ಸ್ವರೂಪ ವಿವರಣೆ ಮಾಡಿದರೆ ಯೋಗ ವಿವರಣೆನೂ ಕೊಡಲಿಲ್ಲ. ಎರಡನೇ ಪ್ರಶ್ನೆ, ಅಂಗಿನ ಕರ್ಮಣಃ ಏವ ಅನಭಿಧಾನ ಅಂಗ ಅಂಗಿ ಅಂಗಿಯಾದ ಕರ್ಮಕ್ಕೆ ನೀವು ಸ್ಪಷ್ಟ ಉತ್ತರ ಕೊಡಲಿಲ್ಲ. ಅಂಗಾನಾಂಚ ಸಂಕಲ್ಪ ತ್ಯಾಗಾದೀನಾಮಿತ್ಯರ್ಥ ಸಂಕಲ್ಪ ತ್ಯಾಗಾದಿಗಳು ಅಂಗಗಳು ಕರ್ಮಕ್ಕೆ, ಅದನ್ನೆಲ್ಲ ವಿವರಣೆ ಮಾಡಲಿಲ್ಲ ಅಂತ ಕೇಳಿದ್ರೆ ಅದೆಲ್ಲ ಮಾಡಲಿಕ್ಕೇನೆ ಪದ ಉಪಯೋಗಿಸಿದ್ದಾರೆ. ಸ ಯೋಗ ಇತಿ ಸಮಸ್ತಾಂಗ ಸಂಗ್ರಹಾಯ ಯೋಗ ಗ್ರಹಣಂ. ಯೋಗ ಅನ್ನೋ ಒಂದು ಪದ ಹೇಳಿದ ತಕ್ಷಣ ಎಲ್ಲ ಅಡಿಗೆ ಅಂದ ತಕ್ಷಣ ಏನೇನು ಬಂತ ಅದರಲ್ಲಿ ಎಷ್ಟು ವಿಷಯ ಬಂತ ಅದರಲ್ಲಿ. ಆ ಭೋಜನಕ್ಕೆ ಏನೇನು ಬೇಕೋ ಎಲ್ಲ ಅಡಿಗೆ ಹೇಗೋ ಕರ್ಮಕ್ಕೆ ಬೇಕಾದ್ದೆಲ್ಲ ಸೇರೋದ್ರಿಂದ ಯೋಗ ಅನ್ನೋ ಪದ ಉಪಯೋಗಿಸ್ಬಿಟ್ರು. ಮತ್ತೆ ಅಡಿಗೆ ಅಂತೇಳಿದ್ರೆ ಅನ್ನ ಮಾಡಬೇಕಾ ಸಾರ್, ಅದೇ ಅಡಿಗೆ ಆಗೋದಿಲ್ಲ ಅದು. ಯಾವ್ದು ಮಿಸ್ ಆದರೆ ಏನಲ್ಲ ಅದು ಅಡಿಗೆ, ಬರೀ ಅನ್ನ ಮಾಡಿಟ್ಟು ಅಡಿಗೆ ಆಗಲಿಲ್ಲ, ಬರೀ ಸಾರು ಮಾಡಿದ ಅಡಿಗೆ ಆಗಲಿಲ್ಲ. ಸರಿ ಭೋಜನಕ್ಕೆ ಬೇಕಾದ್ದೆಲ್ಲ ಮಾಡಿದಾಗ ಮಾತ್ರ ಅಡಿಗೆ ಹೇಗೇನೋ. ಯೋಗ ಆಗಬೇಕಾದ್ರೆ ಕರ್ಮಾಚರಣೆ ಮಾಡಬೇಕು, ಫಲಾಪೇಕ್ಷೆ ಬಿಡಬೇಕು, ಕೃಷ್ಣಾತ್ಮ ಬುದ್ಧಿ ಇರಬೇಕು. ಅಷ್ಟೆಲ್ಲ ಹೇಳಿದ್ರೆ ಬದಲು ಏನು ಹೇಳಿದರೆ ಸಾಕು, ಯೋಗ ಅಂತ ಹೇಳಿದರೆ ಸಾಕು. ಸಂಕಲ್ಪ ಫಲ ಸಂಕಲ್ಪ ಅಂತ ಹೇಳಿದ್ದಾರೆ, ಈ ಸಂಕಲ್ಪ ಮಾಡಬಾರ್ದು ಅಂತ ಅರ್ಥ ಅಲ್ಲ. ಮತ್ತೆ ಸಂಧ್ಯಾವಧಾನ ಕರಿಷೆ ಮಾಡಬೇಕು, ಆದರೆ ಪುತ್ರಪತ್ರ ಆಗಿರೋದು ನಿರ್ತಮ್ ಹೇಳಬಾರ್ದು ಅಷ್ಟೇ. ಆ ಫಲ ಸಂಕಲ್ಪ ಬೇರೆ, ಕರ್ಮ ಸಂಕಲ್ಪ ಬೇರೆ. ಕರ್ಮ ಸಂಕಲ್ಪ ಮಾಡಲೇಬೇಕು. ಯಾವ ಸಂಕಲ್ಪ ಮಾಡಬಾರ್ದು? ಫಲ ಸಂಕಲ್ಪ ಮಾಡಬಾರ್ದು. ಅದಕ್ಕಾಗಿ ಕರ್ಮಜಂ ಬುದ್ಧಿಯುಕ್ತಾಹಿ, ಅಪರೋಕ್ಷ ಜ್ಞಾನಿನಃ ಇತಿ ಇಂದ ಹೇಳಿದ್ದಾರೆ. ಪ್ರಾರಂಭ ಮಾತ್ರ ಇಚ್ಛಾವ ವಿಷ್ಣು ಧರ್ಮೇ ನ ನಿಷ್ಫಲ, ಅಂತ ಸಂಕಲ್ಪನೆ ಒಳ್ಳೇದು ಮಾಡುತ್ತೆ ಅಂತ ಹೇಳ್ತಾ. ಯಾವ್ದು ಯಾವ ಸಂಕಲ್ಪ? ಫಲಸಂಕಲ್ಪ ಅಲ್ಲ, ಫಲಸಂಕಲ್ಪನೆ ಕೆಟ್ಟದ್ದು ಮಾಡುತ್ತೆ ಆ ಲೆಕ್ಕದಲ್ಲಿ. ಕರ್ಮ ಸಂಕಲ್ಪ ಮಾತ್ರ ಏನ್ ಮಾಡ್ಬೇಕು? ಮಾಡಲೇಬೇಕು. ಪ್ರಶಂಸಾಯಾಮ್ ಮತ್ವರ್ಥಿ ಯಸ್ಯ ವಿಧಾನ ತದಿದೇಮೇಕಂ ಫಲಂ ಸಮಸ್ತಾಂಗ ಸಂಗ್ರಹ ಯೋಗ ಗ್ರಹಣ ತತ್ ಜ್ಞಾನ, ತತ್ ಜ್ಞಾನ ತತ್ ಅನ್ನೋ ಪದ ಇದೆ. ಕರ್ಮ ಜ್ಞಾನ ಸಾಧನಂ, ತತ್ ಮೋಕ್ಷ ಸಾಧನಂ ಅಂದರೆ ತತ್ ಶಬ್ದ ಜ್ಞಾನ ಅಂತ ಅರ್ಥ. ಜ್ಞಾನ ಮೋಕ್ಷಕ್ಕೆ ಸಾಧನ. ಯದ್ಯಪಿ ಯೋಗಜ ಯೋಜನಾವಶಾದ್ ಇದಮೇಕಂ ವಾಕ್ಯಂ ತಥಾಪಿ ಅರ್ಥವಶಾದ್ ದ್ವೇ ವೇದಿತವ್ಯ. ಯೋಜನೆ ಮಾಡಿಕೊಂಡಾಗ ಒಂದು ವಾಕ್ಯ ಆಗುತ್ತೆ, ಅರ್ಥ ಗಮನದಲ್ಲಿ ಎರಡು ವಾಕ್ಯ ಆಗುತ್ತೆ ಅಂತ ಹೇಳಿದರು. ಅದೇನೆ ಒಂದು ಮೊದಲನೇ ವಾಕ್ಯ, ಸಯೋಗ ಕರ್ಮ ಜ್ಞಾನ ಸಾಧನಂ. ಸಯೋಗ ಆ್ಯಕ್ಚುಲಿ ತುಂಬ ತುಂಬ ಸಪ್ರೆಂಟ್ ಆಗಿಬಿಟ್ಟಿದೆ. ಸಯೋಗ ಒಂದೇ ಪದ ಮಾಡ್ಕೋಬೇಕಲ್ಲ. ಸಯೋಗ ಯೋಗ ಸಮೇತವಾದ ಕರ್ಮ, ಕರ್ಮವು ಜ್ಞಾನಕ್ಕೆ ಸಾಧನ. ಅಲ್ಲಿ ಬಿಡಿಸಬಾರ್ದು ಬಿಡಿಸಿದ್ದಾರೆ, ಇಲ್ಲಿ ಬಿಡಿಸ್ಬೇಕು ಬಿಡಿಸಿಲ್ಲ, ಅಷ್ಟೇ ಡಿಫರೆನ್ಸ್ ಆಗಿರೋದು. ಗೊತ್ತಾಯ್ತಾ? ಸಯೋಗ ಒಂದು ಪದ, ಕರ್ಮ ಜ್ಞಾನ ಸಾಧನಂ ಒಂದು ವಾಕ್ಯ, ತನ್ ಮೋಕ್ಷ ಸಾಧನಂ ಇದು ಅರ್ಥದಿಂದ ಬಂದ ಯೋಜನೆ. ಇದು ಶಬ್ದ ಯೋಜನೆ ಬೇರೆ, ಅರ್ಥ ಯೋಜನೆ ಬೇರೆ. ಶಬ್ದಗಳಿಂದ ಕೂಡಿಸಿದಾಗ ಶಬ್ದ ಯೋಜನ, ಅದಕ್ಕೊಂದೇ ಅರ್ಥ. ಆದರೆ ಅರ್ಥದಿಂದ ಕೂಡಿಸಿದಾಗ ಎರಡು ಬಂತ. ಆ ಅರ್ಥ ಆಚಾರ ಮಾಡಿರೋದ್ರಿಂದ ಒಂದು ವಾಕ್ಯಕ್ಕೆ ಎರಡು ಅರ್ಥ ಹೇಗೆ ಹೇಳಿದಿರಿ ಅಂತ ಹೇಳಲಿಲ್ಲ ನಾವು, ಸರಿಯಾಗೇ ಇದೆ. ಮುಂದೆ ಯದಾ ತೇ ಮೋಹ ಕಲೀಲಂ ಬುದ್ಧಿರ್ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಶ್ಯ ಶ್ರುತಶ್ಯ ಚ. ಯದಾ ತೇ ಮೋಹ ಕಲೀಲಂ ಬುದ್ಧಿ ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಶ್ಯ ಶ್ರುತಶ್ಯ ಚ. ಈಗ ಒಂದು ಪ್ರಶ್ನೆಗೆ ಉತ್ತರ. ಈಗ ಇಷ್ಟೆಲ್ಲ ಅರ್ಥ ಆಯಿತು, ಕರ್ಮ ಮಾಡಬೇಕು, ಫಲ ಬಿಡಬೇಕು, ಕೃಷ್ಣಾತ್ಮ ಬುದ್ಧಿ ಇರಬೇಕು, ಎಲ್ಲ ಅರ್ಥ ಆಯಿತು. ಈ ರೀತಿ ಕರ್ಮಾಚರಣೆ ಮಾಡಬೇಕು ಅಂತ ಹೇಳಿದಿಲ್ಲ, ಯೋಗ ಆಗತ್ತೆ ಅಂತ ಹೇಳಿದ್ರಲ್ಲ. ಇಂಥ ಯೋಗ ಎಷ್ಟು ದಿವಸ ಮಾಡಬೇಕು ಪ್ರಶ್ನೆ? ಒಂದು ಕೋರ್ಸ್ ಇದೆ ಹಾಕಿರ್ತಾರೆ, ಡ್ಯೂರೇಷನ್ ಆಫ್ ದಿ ಕೋರ್ಸ್ ಹಾಕಿರೋದಿಲ್ಲ. ಬಿ ಎಸ್ ಸಿ 3 ವರ್ಷ, ಇದು ಬಿ ಜಿ 2 ವರ್ಷ ಅಂತ ಹಾಕಿರ್ತಾರಲ್ಲ. ಈ ಕರ್ಮಯೋಗ ಎಷ್ಟು ವರ್ಷ ಮಾಡಬೇಕು, ಎಷ್ಟು ದಿವಸ ಮಾಡಬೇಕು ನಾವು? ಆ ಪ್ರಶ್ನೆ ಬರುತ್ತಾ ಇಲ್ಲ. ಈಗ ನಮ್ಗೆ ಕರ್ಮಯೋಗ ಅರ್ಥ ಆಯಿತು, ಎಷ್ಟು ದಿವಸ ಮಾಡಬೇಕು ಅಂತ ಇನ್ನೂ ಬಂದಿಲ್ಲ. ಅದು ಉತ್ತರ ಕೊಡೋ ಶ್ಲೋಕ ಇದು. ನಾವೇನಾಗಿದೆ, ಆ ನಾವು ಎಷ್ಟೋ ಮಾಡಿಬಿಟ್ಟಿದ್ವಿ, ನಮ್ಗೆ ಕೊಟ್ಟ ಇಲ್ಲ ಅಂತ ತಿಳ್ಕೊಬಿಟ್ಟಿರ್ತೇವೆ. ಆ ಯೋಗದ ಗುರಿ ಹೇಳ್ತಾರೆ, ಯೋಗದ ಅವಧಿ ಎಷ್ಟು ಅಂದರೆ, ಕಿಯತ್ ಪರ್ಯಂತಂ ಅವಶ್ಯಂ ಕರ್ತವ್ಯಾನಿ ಮುಮುಕ್ಷುಣ ಏವಂ ಕರ್ಮಾಣಿ ಇತ್ಯಾಹ. ಮುಮುಕ್ಷುಣ ಮುಮುಕ್ಷುವಿನಿಂದ ಏವಂ ಈ ರೀತಿಯಾದ ಕರ್ಮಾಣಿ ಕರ್ಮಗಳು ಕಿಯತ್ ಪರ್ಯಂತಂ ಅವಶ್ಯಂ ಕರ್ತವ್ಯಾನಿ ಎಷ್ಟು ದಿವಸಗಳ ಕಾಲ ಮಾಡಲೇಬೇಕು ಇತ್ಯಾಹ ಕರ್ಮೆ. ಅದು ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಯದಾ ಇತಿ, ಆ ಪ್ರಶ್ನೆಗೆ ಉತ್ತರ ಇದರಲ್ಲಿದೆ. ಯದಾ ತೇ ಮೋಹ ಕಲೀಲಂ ಬುದ್ಧಿರ್ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಶ್ಯ ಶ್ರುತಶ್ಯ ಚ. ಅದೇನು ಅಂತ ನಾನು ನೋಡೋಣ. ಎಷ್ಟು ದಿವಸ ಅಂಬುದು ಪದ ಪ್ರಶ್ನೆ ಹಾಗೆ ಇದ್ರೆ ಇನ್ನು ಎಷ್ಟು ದಿವಸ ಪಾ ಅಂತಾರಲ್ಲ, ಅದಕ್ಕೆ ಉತ್ತರ ಸಿಗುತ್ತದೆ. ಎಷ್ಟು ದಿವಸ ಕರ್ಮ ಮಾಡಬೇಕು? ಓಂ ಜನ್ಮಾದ್ಯಶ್ಯ ಯಥೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ.